यद्दितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायित प्रभ हरिततामृत सार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवुदु. ಕೃಷ್ಣ, ಇಲ್ಲಿ ನಾವು ಹಂಸಮಂತ್ರ ಸುಲಾದಿ ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಸೆಷನ್ಲಿ ನಾವು ನೋಡಿದ್ದಾಗೆ ನಾವು ಇದೊಂದು ನೋಡ್ತಾ ಬಂದಿದ್ದೀವಿ, ಪ್ರೀತಿಯಿಂದಲೇ ಜಪಿಸುವ ಧ್ಯಾನೋಕ್ತದಿ ಅಂತ ಅದು ನೋಡ್ತಾ ಬಂದಿದ್ದೀವಿ ನಾವು. ಅದಕ್ಕೆ ಮುಂಚೆ ಮಾತು ಎಲ್ಲಿಂದ ಶುರು ಆಗತ್ತಂದ್ರೆ ಅಜ್ಞಾನವ ಜ್ಞಾನವ ಅಂದ್ರೆ ಅಜ್ಞಾನ ಕರ್ಮದಿಂದ ಗತ ಜನ್ಮಗಳು, ಅದು ಅಜ್ಞಾನನೇ ಇರಬೇಕು, ಜ್ಞಾನ ಅಲ್ಲ ಅದು. ಅಜ್ಞಾನ ಕರ್ಮದಿಂದ ಗತ ಜನ್ಮಗಳು ಮಿಶ್ರ, ದಟ್ ಮೇಕ್ ಸೆನ್ಸ್. ನಮ್ಮ ಈ ಜನ್ಮಗಳು ಯಾಕೆ ಬರುತ್ತಂದ್ರೆ ಅಜ್ಞಾನದಿಂದ ನಾವು ಮಾಡಿದ ಕರ್ಮದಿಂದ ಈ ಒಂದು ಜನ್ಮಗಳು ಅನಂತ ಜನ್ಮಗಳು ಬರ್ತಾನೆ ಇದೆ ಅಂತ. ಸೊ ನಮ್ಗೆ ಎಷ್ಟು ಆ ಒಂದು ಮಾತೃ ಗರ್ಭದಿ ಅದು ನಾವು ನೋಡಿದ್ರೆ ಮಾತೃ ಗರ್ಭಾದಿ ಸ್ಥಾನದಿಂದ ಶೇಷಾರಬ್ಧ ಅಂತ ಬಂದಿದೆ. ಆ ಶೇಷಾರಬ್ಧ ಎಂಬುದಕ್ಕೆ ಆಕ್ಚುಲಿ ಅಲ್ಲಿ ಏನ್ ಅರ್ಥ ಬರುತ್ತೆ ಅಂದ್ರೆ ನಾವು ಹುಟ್ಟಿದ ಕ್ಷಣದಿಂದ ಒಂದು ಮನುಷ್ಯರಾಗಿ ಬಿಕಾಸ್ ಇತರ ಯೋನಿಗಳಲ್ಲಿ ಹುಟ್ಟಿದ್ರೆ ಅಷ್ಟಾಗಲ್ಲ, ಒಂದು ಮನುಷ್ಯರಾಗ ಒಂದು ತಾಯಿ ಯೋನಿಯಲ್ಲಿ ನಾವು ಹುಟ್ಟಿದ ಆರಂಭದಿಂದ ಎಷ್ಟು ಎಷ್ಟು ಕಾಲ ಇದು ಎಲ್ಲರಿಗೂ ಅನ್ವಯ ಆಗಬೇಕು, ಅದಕ್ಕೆ ಎಷ್ಟೆಷ್ಟು ಕಾಲ ನಮ್ಗೆ ಆ ಒಂದು ಪ್ರಾರಬ್ಧ, ಎಲ್ಲಾ ಕರ್ಮವು ನಮ್ದು ಪ್ರಾರಬ್ಧ ತಾನೆ, ಆ ಪ್ರಾರಬ್ಧ ಶೇಷ ಅದು. ಪ್ರಾರಬ್ಧ ಶೇಷ ಇರುವ ತನಕ ಆಮೇಲೆ ಆ ಪ್ರಾರಬ್ಧ ಶೇಷವೂ ಹೋಗುತ್ತೆ ದೌತನಾಗುವ ತನಕ. ಇದೇ ಪ್ರಾಣ ಮಂತ್ರವೆಂದು ಇದೇ ಪ್ರಾಣ ಮಂತ್ರ ಅಂತಾನೆ ಹೇಳ್ತಾರೆ. ಅದು ಮಂತ್ರ ಶಬ್ದದ ಅರ್ಥವೂ ನೋಡಿದೀವಿ ಅಲ್ಲಿ, ಒಂದು ಸ್ಪಷ್ಟೀಕರಣ ಮಾಡಬೇಕು. ಮಂತ್ರ ಅಂದ್ರೆ ಮನನ ಮಾಡಿದ್ರ ಅವನು ನಮ್ಮನ್ನ ಈ ಒಂದು ಕಷ್ಟದಿಂದ ಪಾರು ಮಾಡ್ತಾನ ಅಂತ ಬಂದಾಗ ಒಂದು ಸಂದೇಹ ಬರುತ್ತೆ ಈ ಮಂತ್ರಕ್ಕಿಲ್ಲ ಉಳಿದ ಮಂತ್ರಕ್ಕೆ. ಈ ಮಂತ್ರ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇರಬಹುದು, ಉಳಿದ ಮಂತ್ರಕ್ಕೆ ಬಂದಾಗೆ ಅದು ಏನು ಆ ಮಂತ್ರಗಳನ್ನ ನಾವು ಮನಸ್ಸಲ್ಲೇ ಹೇಳ್ಕೋಬೇಕಾ ಇಲ್ಲ ಬಾಯಿ ತೆಗೆದನ್ನು ಹೇಳಬಹುದಾ ಜಪಕಾಲದಲ್ಲಿ ಅಂದ್ರೆ, ಇಲ್ಲಿ ಪ್ರಾಚುರ್ಯ ಅಂದ್ರೆ ಮನಸ್ಸಲ್ಲಿ ಚಿಂತನೆ ಬರೋದೇ ತುಂಬಾ ಇಂಪಾರ್ಟೆಂಟ್. ಮನಸ್ಸಲ್ಲಿ ಮನಸ್ಸನ್ನ ಇಡುವುದು ಅದಕ್ಕೆ ಜಪ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮೋರ್ ಇಂಪಾರ್ಟೆನ್ಸ್ ಇಸ್ ಗಿವನ್. ಹೇಳೋದು ಯಾವುದು ಅಂದ್ರೆ ಉಪಾಂಶ ಅಂತಾರೆ, ಅದು ಮೆಲ್ಲಗೆ ಹೇಳೋದು, ದಟ್ ಈಸ್ ಅ ಸೆಕೆಂಡ್ರಿ ಒನ್. ಪ್ರಧಾನವಾಗಿ ಮನಸ್ಸಿನಿಂದ ಹೇಳ್ಬೇಕು, ಆವಾಗ್ಲೇ ಅದು ಮಂತ್ರ ಆಗ ಮನಸ್ಸು ಇಟ್ಟು ಹೇಳಬೇಕು. ಅದರ್ವೈಸ್ ಅದು ನಮ್ಗೆ ಟೆಪ್ ರೆಕಾರ್ಡರ್ ತರ ಆಗ್ಬಿಡತ್ತೆ, ಒಂದನ್ನ ನಾವು ಮೆಮರೈಸ್ ಮಾಡಿಬಿಟ್ರೆ ಒಂದು ಹಾಡೇ ಇಟ್ಕೊಳ್ಳಿ, ಆ ಹಾಡನ್ನ ನಾವು ಮೆಮರೈಸ್ ಮಾಡಿಬಿಟ್ರೆ ನಾವು ಅಡಿಗೆ ಮಾಡ್ತಾ ನಮ್ಮ ಧ್ಯಾನ ಬಂದು ಅದು ಉಪ್ಪು ಇಷ್ಟು ಹಾಕಿದ್ದೀವ, ಹುಡುಸಣ್ಣಿ ಇಷ್ಟು ಹಾಕಿದ್ದೀವ, ಎಲ್ಲಿ ಆ ಪುಡಿ ಎಲ್ಲಿ ಇದೆ, ಎಷ್ಟು ಜನಕ್ಕೆ ಮಾಡಬೇಕು ಅಂತ ಮನಸ್ಸದಲ್ಲಿ ಇರೋದು ಬಾಯಿ ಸುಳಾದಿ ಹೇಳ್ತಾ ಹೋಗತ್ತೆ, ಮನಸ್ಸು ಬೇರೆ ಕಡೆ ಹೋಗ್ಬಿಡತ್ತೆ. ಹಾಗೆ ಇರಬಾರದು, ಮನಸ್ಸು ಅದಲ್ಲಿ ಇರಬೇಕು. ಅದಕ್ಕೆ ವಿಷ್ಣುದೇವರು ಏನ್ ಹೇಳ್ತಾರಂದ್ರೆ ಹಾಗೆ ನೀವು ಹೇಳ್ಬೇಡಿ, ಹೇಳೋದ್ರಿಂದ ಪುಣ್ಯ ಬಂದೇ ಬರುತ್ತೆ. ಕೆಲಸ ಮಾಡುವಾಗ ದಾಸ ಸಾಹಿತ್ಯ ದಾಸರು ಹಾಡುಗಳನ್ನೇ ಹೇಳ್ತಾ ಇರೋವಾಗ ಪುಣ್ಯನೇ ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇನ್ನೂ ಒಂದು ಸುಲಭವಾದ ರೀತಿ ಮತ್ತು ಇನ್ನೂ ಮೋರ್ ಪ್ರೊಡಕ್ಟಿವ್ ವೇ ಏನು ಅಂದ್ರೆ, ನೀವು ಉಪ್ಪು ತಗೊಳ್ತೀರಾ, ಆ ಉಪ್ಪಲ್ಲಿ ಆ ಒಂದು ಸ್ಟಿಕ್ ಪ್ಯಾಡ್ ತರ ಹಾಕಿ ಅಲ್ಲಿ ಜನಾರ್ದನ ಉಪ್ಪು ನೋಡಿದ ತಕ್ಷಣ ಅಲ್ಲಿ ಜನಾರ್ದನ ನೆನಪು ಬರಬೇಕು. ಸೊ ಹೀಗೆ ಒಂದೊಂದಲ್ಲಿ ಒಂದು ಅಟ್ ಅ ಟೈಮ್ ಒಂದೊಂದು ಇಟ್ಕೊಂಡ್ ಬಿಟ್ರೆ ನಾಳೆ ನೀವು ಉಪ್ಪು ತೆಗೆಯುವಾಗ ಜನಾರ್ದನ ಅಂತ ಬರುತ್ತೆ. ಉಪ್ಪು ಸ್ವಲ್ಪ ಹಾಕು ಫಸ್ಟ್ ಉಪ್ಪು ಜನಾರ್ದನ, ಈ ಜನನವನ್ನ ಅರ್ಧನ ಮಾಡುವನು ಇವನನ್ನ ಚಿಂತನೆ ಮಾಡಿದ್ರೆ ನನ್ನ ಹೊಟ್ಟೆಯಲ್ಲಿ ಹೋದ ಅನ್ನ ಅದನಿಂದ ನಮ್ಗೆ ದೋಷ ಬರೋದಿಲ್ಲ. ಸೊ ಹೀಗೆ ಅಲ್ಲಲ್ಲಿ ಯಾವ ಕೆಲಸ ಮಾಡ್ತೀವೋ ಆ ಕೆಲಸದಲ್ಲಿ ಭಗವಂತನ ಸ್ಮರಣೆ ಇಟ್ಕೋಬೇಕು, ಹೀಗೆ ಮಾಡಬೇಕು. ಸೊ ಅದು ಮಂತ್ರ ಆಗತ್ತೆ, ಆವಾಗ ಎಲ್ಲವೂ ಮಾಡೋದು ಮಂತ್ರ ಆಗತ್ತೆ. ಅದು ಎಸ್ಪೆಷಲಿ ಈ ಮಂತ್ರ ಇದೆಯಾ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಲೈನ್ ಏನ್ ಹೇಳ್ತಾರೆ ಅಂದ್ರೆ ಪ್ರೀತಿಯಿಂದಲೇ ಜಪಿಸುವ ಧ್ಯಾನಾಗ್ತದೆ, ಪ್ರೀತಿಯಿಂದಲೇ ಜಪಿಸುವಂತಾರೆ. ಇದು ಇವಾಗ ನಾವು ಹಂಸ ಮಂತ್ರವನ್ನ ಪ್ರೀತಿಯಿಂದ ಜಪಿಸುವಂತ ಈ ಮಂತ್ರ ಏನು ಪ್ರೀತಿಯಿಂದ ಜಪ ಮಾಡಬೇಕು, ಯಾಕೆಂದ್ರೆ ಅವನಿಂದಲೇ ನಾವು ಬದುಕ್ತಾ ಇದ್ದೀವಿ ಎಂಬ ಒಂದು ಪ್ರಜ್ಞೆ ಇರುತ್ತೆ. ಯಾವಾಗ ಜಪ ಮಾಡ್ತಾ ಇದ್ದೀವಿ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅಂದ್ರೆ ಈ ಮಂತ್ರದ ಪ್ರಯೋಜನ ಏನು ಅಂದ್ರೆ ಒಂದು ಕಾಲಕ್ಕೆ ಒಂದು ಬೆಳಿಗ್ಗೆ ಮಾಡೋದು ಹೀಗೆಲ್ಲ, ಯಾವಾಗೆಲ್ಲ ನೆನಪು ಕೊಡ್ತಾನೋ ಯಾವಾಗ ನೆನಪು ಬರುತ್ತೋ ಆವಾಗೆಲ್ಲ ನಾವು ಶ್ವಾಸ ಬಿಡ್ತಾನೇ ಇರ್ತಿ, ಆವಾಗೆಲ್ಲ ಪ್ರೀತಿ ಅಯ್ಯೋ ನಾನು ದೇವ್ರೆ ನಾನು ಬದುಕಿದ್ದೀನಿ ನನ್ನಿಂದ ಕೆಲ್ಸಗಳು ಆಗ್ತಾ ಇದೆ ಬಾಯಿಂದ ಮಾತಾಡ್ಲಿಕ್ಕೆ ಬರುತ್ತೆ ಕೈಕಾಲ ಅಲ್ಲಾಡ್ಸ್ಲಿಕ್ಕೆ ಬರತ್ತೆ, ಎಲ್ಲ ಮಾಡ್ಲಿಕ್ಕೆ ಬರ್ತಾ ಇದಲ್ಲ. ಆವಾಗ ಮುಖ್ಯ ಪ್ರಾಣರನ್ನ ನೆನಪು ತರಬೇಕು ನಮ್ಗೆ. ಒಂದೊಂದು ಕಾರ್ಯ ಒಂದೊಂದು ಕಾರ್ಯ ಬಲ ಕಾರ್ಯ ಏನೇ ಕಾರ್ಯ ಬಂದ್ರು ಆ ಒಂದು ಮುಖ್ಯ ಪ್ರಾಣರನ್ನ ಇಟ್ಕೋಬೇಕು. ಅವ್ ಬಿಕಾಸ್ ಅವ್ರ ಒಳಗಿಂದ ನಮ್ಗೆ ಈ ಒಂದು ಅಸ್ತಿತ್ವ ಈ ಶ್ವಾಸ ಜಪವನ್ನ ಮಾಡ್ತಾ ಇರ್ತಾರ, ಅದನ್ನ ಹೇಳ್ತಾ ಇದ್ದ ಆ ಒಂದು ಪ್ರೀತಿ. ಪ್ರೀತಿ ಇಸ್ ಸಮಥಿಂಗ್, ನಾವು ಅದನ್ನ ಯೋಚನೆ ಮಾಡಿದಾಗ, ದೇವರು ಕೊಟ್ಟ ಬುದ್ಧಿಯಿಂದ ಯೋಚನೆ ಮಾಡಿದಾಗ ಅವ್ರ ಮೇಲೆ ಪ್ರೀತಿ ಸಹಜವಾಗಿ ನಮ್ಗೆ ಬಂದೇ ಬರುತ್ತೆ. ಅವರ್ ವೆರಿ ಎಕ್ಸಿಸ್ಟೆನ್ಸ್ ಗೆ ಅವರೇ ಕಾರಣ. ನಮ್ಗೆ ಇಲ್ಲಿ ಒಳ್ಳೆ ಜನ್ಮ ಕೊಟ್ಟಿದ್ದಾನೆ, ಅವ್ರ ನೆನಪನ್ನ ಕೊಟ್ಟಿದ್ದಾನೆ ನಮ್ಗೆ, ಅದಕ್ಕೆ ಅವ್ರ ಮೇಲೆ ನಮ್ಗೆ ಪ್ರೀತಿ ಬರಲೇಬೇಕು ನಮ್ಗೆ. ಸೊ ಪ್ರೀತಿಯಿಂದ ಜಪಿಸು ಧ್ಯಾನ ಹೋಗ್ತದೆ. ಇದು ಧ್ಯಾನ, ಧ್ಯಾನ ಅಂದ್ರ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಅಂತ ಇಲ್ಲಿ ಅರ್ಥ ಇಲ್ಲ. ಅವರಲ್ಲಿ ಮನಸ್ಸನ್ನ ಆ ಒಂದು ಅಖಂಡ ಸ್ಮೃತಿ ಧಾರಣ, ಅಖಂಡ ಸ್ಮೃತಿ ಧ್ಯಾನ ಅಂತ ಹೇಳ್ತಾರ. ನೆನಪು ಯಾವಾಗ ಯಾವಾಗ ನಮ್ಗೆ ಕಂಟಿನ್ಯೂಸ್ ಆಗಿ ಬರೋದಿಲ್ಲ, ಯಾವಾಗ ಯಾವಾಗ ಬರುತ್ತೋ ಆವಾಗ ನೆನಪು ಮಾಡಿ ಹಿಂದೆದ್ದು ನೆನಪು ಮಾಡ್ಕೋಬೇಕು, ಇಷ್ಟು ತನಕ ನನ್ಗೆ ಉಸಿರಾಡ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಪ್ರೀತಿ ಬರುತ್ತೆ. ಪ್ರೀತಿಯಿಂದಲೇ ಪಾತಕ ನಿನಗಿಲ್ಲ. ಸೊ ಎಷ್ಟು ನಾವು ನೆನಪು ಮಾಡ್ತೀವೋ ಪಾತಕ ನಮ್ಗೆ ಆ ಪತನ ಆಗೋದಿಲ್ಲ. ಆ ಒಂದು ಯೋನಿಗಳು ನೆಕ್ಸ್ಟ್ ನಮ್ಗೆ ಜನ್ ಪತನ ಆಗೋದಿಲ್ಲ ಅಂದ್ರೆ ಕೆಳಗೆ ಬೀಳೋದಿಲ್ಲ ಅಂತ. ಕೆಳಗೆ ಲಿಟ್ರಲಿ ಕೆಳಗೇನೋ ಬಿಡ್ತಾ ಇರ್ತೀವಿ ನಾವು, ಅದು ಬೀಳೋದಿಲ್ಲ. ಈ ಜನ್ಮದಿಂದ ಇದಕ್ಕಿಂತ ಇವಾಗೇನೋ ಹರಿಕಥಾ ಮೃತಸಾರ ಅದು ಇದು ಇಟ್ಕೊಂಡಿದೀವಿ, ನೆಕ್ಸ್ಟ್ ಜನ್ಮದಲ್ಲಿ ಏನದು ಹರಿಕಥಾಂಸಾರ ಅಂತ ಕೇಳೋ ಜನ್ಮ ಬರೋದಿಲ್ಲ, ಆವಾಗ್ಲೂ ಗೊತ್ತಾಗುತ್ತೆ. ಸೊ ಆ ಒಂದು ಪತನವು ನಮ್ಗೆ ಆಗೋದಿಲ್ಲ. ಪಾತಕ ನಿನಗಿಲ್ಲ, ಕಾಲಕಾಲಕ್ಕೆ ಪುಣ್ಯವ್ರಾತ. ಕಾಲಕಾಲಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ ಎಷ್ಟು ಕಾಲ ಇರ್ತೀವಿ, ಕಾಲ ಯಾವತ್ತು ಇರುವಂತದ್ದು, ಯಾವತ್ತು ಕಾಲ ಅಂಬೋದು. ಇಟ್ ಇಸ್ ನಾಟ್ ಕ್ರಿಯೇಟೆಡ್ ಎಂಟಿಟಿ ಕಾಲ ಮೂಲತಃ. ಆ ಕಾಲಕಾಲಕ್ಕೆ ಅಂದ್ರೆ ಆ ಒಂದು ಅಷ್ಟು ತನಕ ಹಿಂದೆ ಹೇಳಿದ್ದಾರೆ ನಮ್ಗೆ ವಾಯುದೇವರು ನಮ್ಗೆ ಬಿಡೋದೇ ಇಲ್ಲ. ಎಲ್ಲಿ ಹೋದ್ರೂ ಅವ್ರು ಇರ್ತಾರೆ ವಾಯುದೇವರು. ಅಂದ್ರೆ ನಾವ್ ಇರಬೇಕು, ಈ ಜೀವ ಇರಬೇಕು ಅಂದ್ರೆ ವಾಯುದೇವರು ಇರ್ಲೇಬೇಕು ನಮ್ಗೆ. ಆಮೇಲೆ ಅಕ್ಕೋತ್ ಪ್ರಳಯದಲ್ಲಿ ಲಕ್ಷ್ಮಿ, ಆಮೇಲೆ ಚತುರ್ಮುಖ ಬ್ರಹ್ಮ ಅದೆಲ್ಲ ಆಗುತ್ತೆ. ಬಟ್ ಇಷ್ಟು ತನಕವೂ ಇದೆ, ಇಷ್ಟು ದೀರ್ಘ ಕಾಲ, ವಾಟ್ ಎವರ್ ಕಾಲ ಯು ಕ್ಯಾನ್ ಥಿಂಕ್ ಆಫ್, ಅಷ್ಟು ಕಾಲಕ್ಕೇನೋ ಅವರಿದ್ದಾರೆ. ಅವರಿದ್ದಾರೆ ಅಂತ ನಮ್ಗೆ ನೆನಪು ಕೊಟ್ಟಾಗ, ನೆನಪು ಮಾಡಿಕೊಂಡ್ರೆ ನಮ್ಗೆ ಆ ಪುಣ್ಯ ಬರುತ್ತೆ ಸರ್. ಆ ಪುಣ್ಯವನ್ನ ಯಾ ಒಂದೊಂದು ಜನ್ಮದಲ್ಲಿ ನೀನೇ ಕೊಟ್ಟೆ, ಆ ಜನ್ಮದಲ್ಲಿನೂ ನೀನೇ ನನ್ಗೆ ಪ್ರಾಣ ಕೊಟ್ಟೆ, ತ್ರಾಣ ಕೊಟ್ಟೆ, ಕೆಲಸಗಳನ್ನ ಮಾಡಿಸಿದೆ. ಬಿಕಾಸ್ ಈ ಕರ್ಮ ಮಾಡಬೇಕು ಅಂದ್ರೆ, ಕಾಯಿಕ ಕರ್ಮ ಮಾಡಬೇಕು ಅಂದ್ರೆ ಅದಕ್ಕೆ ನಮಗೆ ಬೇಕಾದದ್ದು ಈ ಪ್ರಾಣ ಶಕ್ತಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಎಲ್ಲದಕ್ಕೇನೆ ಬೇಕು. ಸೊ ನಾವು ವಾಯುದೇವರನ್ನ ಚಿಂತನೆ ಮಾಡುವ ಮೂಲಕವಾಗ ವಾಯುದೇವರಿಂದ ಎಲ್ಲಾ ಕೆಲಸವೂ ಆಗತ್ತೆ. ಈ ಕಾಯಿಕ ಕರ್ಮಗಳು ಈ ದೇಹವನ್ನ ಬಳಸಿ ಮಾಡುವಂತ, ಯಾಕೆಂದ್ರೆ ಈ ದೇಹವನ್ನ ಒಂದು ಪೀಸ್ ಆಗಿ ಅಂದ್ರೆ ಅದು ನಾವು ಒಂದು ಜೀವ ದೇಹವನ್ನ ಬಿಟ್ಟು ಹೋದಾಗ ನಾವು ಹೋಗ್ತಾನೇ ಇರ್ತೀವಿ, ಬಟ್ ನಾವು ಅಬ್ಸರ್ವ್ ಮಾಡೋದಿಲ್ಲ. ಆ ಒಂದು ಜೀವ ಹೋದ ದೇಹ ಹೇಗಿರುತ್ತಂತ ಒಂದ್ ಸತಿ ನೋಡಿ. ಅಲ್ಲಿ ಒಂದು ಎಲ್ಲವೂ ಇಟ್ ಬಿಕಮ್ಸ್ ವೆರಿ ಟಫ್. ಒಂದು ರೀತಿಯಲ್ಲಿ ಇರೋದಿಲ್ಲ, ಅದು ದುರ್ಗಂಧವಾಗಿರತ್ತೆ. ಅದು ಇಲ್ಲದೆ ಈ ವಾಯುದೇವರು ಇಲ್ಲಿ ಕೂತ್ಕೊಂಡು ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಕಾಲು, ಕೈ ಎಲ್ಲವನ್ನು ವಯ ಬಂಧನೆ ಅಂತಾರೆ, ಎಲ್ಲವನ್ನು ಆಸ್ ಒನ್ ಯೂನಿಟ್ ಇರುವಂತೆ ಮಾಡ್ತಾನೆ. ಕಾಲಲ್ಲಿ ಮುಳ್ಳು ಚುಚ್ಚಿದ್ರೆ ಮನಸ್ಸಲ್ಲಿ ನೋವತ್ತ, ತಕ್ಕಂತ ಹೋಗಿ ಅದನ್ನ ತೆಗಿತೀವಿ. ಈ ಡೋಂಟ್ ಈವನ್ ನಮ್ಗೆ ಕಣ್ಣು ಬೇಕಾಗಿಲ್ಲ, ತಕ್ಕಂತ ಗೊತ್ತಾಗುತ್ತೆ. ಹಿಂದೆ ಯಾರು ಮಾಡಿದ್ರ, ಹಿಂದೆ ನಮ್ಗೆ ಯಾರು ಕೊಡಿದ್ರ ತಕ್ಕಂತ ನೋಡ್ತೀವಿ. ಇದೆಲ್ಲವೂ ದೇಹದಲ್ಲಿ ಇರುವಂತ ಸಮಸ್ತ ಆ ಇಂದ್ರಿಯಗಳು, ಅವಯವಗಳು ಎಲ್ಲವೂ ಸೆಲ್ಸ್ ಜಸ್ಟ್ ಗೋ ಇನ್ ಟು, ನಿಮ್ಗೆ ಸೈನ್ಸ್ ಗೊತ್ತಿದೆ, ಇಟ್ ಜಸ್ಟ್ ಗೋ ಇನ್ ಟು ಡೀಪ್ ಹೋದ್ರು ಎಲ್ಲವನ್ನೂ ಫಂಕ್ಷನ್ ಮಾಡುವಂತೆ ಮಾಡಿದ್ದಾನೆ ಇವನು, ವಾಯುದೇವರು ಮಾಡಿದ್ದಾನೆ ಅಂತ ನಮ್ಗೆ ಅರ್ಥ ಆಗತ್ತೆ. ಸೊ ಆ ಒಂದು ಚಿಂತನೆ ಅಲ್ಲಿಂದ ಮಾಡುವಂತ ಎಲ್ಲ ಕೆಲಸ ಚಿಂತನೆ ಮಾಡಿದ್ರೆ ಅವನೇ ಮಾಡಿದ್ದಾನೆ ಚಿಂತನೆ ಮಾಡಿದ್ರೆ ಪುಣ್ಯ ಎಷ್ಟು ಬರುತ್ತೆ. ನಾನು ಮಾಡಿ ಇವಾಗ ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ, ನಿಮ್ ಕಾಯಿಯಿಂದ ಮಾಡ್ತಾ ಇದ್ದೀನಿ, ಬಾಯಿಯಿಂದ ಮಾತಾಡ್ತೀನಿ ಎಂದಿದ. ವಾಯುದೇವರನ್ನ ತಂದೆ ಇಟ್ಟು ಬಿಟ್ರೆ ನಮ್ ಕೆಲಸ ಅಲ್ಲ. ಪುಣ್ಯ ಎಷ್ಟು ಬರುತ್ತೆ ಅಂದ್ರೆ ವ್ರಾತ, ಪುಣ್ಯ ಮಾತ್ರ ಅಂತ ಇದೆ, ಪುಣ್ಯ ವ್ರಾತ ಅಂತಾನೆ ಇದೆ. ಸೊ ಎಷ್ಟು ಪುಣ್ಯವೇ ಬರುತ್ತೆ ಅವ್ರನ್ನ ಚಿಂತನೆ ಮಾಡಿದ. ಯಾಕೆ ಅಂದ್ರೆ ಅವ್ರು ಮಾಡೋ ಕೆಲಸಗಳು ಹಾಗೆ, ಯಾವತ್ತು ದೇವರನ್ನೇ ಹಿಡ್ಕೊಂಡಿದ್ದಾರೆ. ಅವ್ರ ಬಾಲನ್ನ ನಾವು ಹಿಡ್ಕೊಂಡ್ರೆ ನಮ್ಗೇನದೇ ಬಂದ್ಬಿಡತ್ತೆ. ಸೊ ಹಾಗೆ ಹೇಳ್ತಾರೆ, ಬಂದೊದಗುವುದು ಆನಂದಕ್ಕೆ, ಈ ಬಂದೊದಗುವ ಈ ಆನಂದಕ್ಕೆ ಶೀತಾಂಶ ರವಿ ಹಂಸ ವಿಜಯ ವಿಠಲರೇಯ ಅಂದ್ರೆ ಈ ಆನಂದ ಎಂತ ಆನಂದ ಇರತ್ತೆ ಅಂದ್ರೆ ಆ ಶೀತಾಂಶ ರವಿ ಅಂತ, ಶೀತಾಂಶ ರವಿ ಅಂತ ಹೇಳ್ತಾರೆ. ಅಂದ್ರೆ ಈ ಹಂಸಮಂತ್ರಕ್ಕೆ ಚಂದ್ರನಲ್ಲಿ ಇರುವಂತ ಈ ರೂಪ ಅಂತ ಹೇಳ್ತಾರೆ, ಅದನ್ನ ಇಲ್ಲಿ ಸೂಚನೆ ಮಾಡ್ತಾರೆ. ಶೀತಾಂಶ ರವಿ ಅಂದ್ರೆ ಸೂರ್ಯ ಅಂತ ಒಂದು ಅರ್ಥ ಇದ್ರೂ ರವಿ ಅಂದ್ರೆ ಕಿರಣ ಉಳ್ಳದ್ದು ಅಂತಿದ. ಆ ಕಿರಣ ಉಳ್ಳದ್ದು ಅಂದ್ರೆ ಈ ಚಂದ್ರನಿಗೇನೋ ಕಿರಣ ಉಂಟು. ಶೀತಾಂಶ ಆ ಒಂದು ಸೂರ್ಯನಲ್ಲಿ ಇರುವಂತ ಸೂರ್ಯನಿಗೆ ಉದಾಹರಣೆ ಕೊಟ್ರೆ ಸೂರ್ಯನಂತೆ ತೀಕ್ಷ್ಣವಾಗಿ ಚಂದ ಕಾಣಿಸುತ್ತೆ ಅಂಬೋದಕ್ಕೆ. ಆ ಚಂದ್ರಗೆ ಕೊಟ್ಟಾಗೆ ಚಂದ್ರ ನೋಡ್ಲಕ್ಕೆ ಆಹ್ಲಾದ ಕೊಡುತ್ತೆ. ಆ ಇಟ್ ಈಸ್ ಅ ಕೂಲಿಂಗ್ ಇಫೆಕ್ಟ್. ಚಂದ್ರಗೆ ನಮ್ಮ ತಾಪ ಅಂದ್ರೆ ವಿಂಟರ್ಲಿ ಕೂಲಿಂಗ್ ಇಫೆಕ್ಟ್ ಅಂತ ಅರ್ಥ ಅಲ್ಲ. ನಾವು ಈ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೀವಿ, ಆ ಒಂದು ತಾಪವನ್ನ ಸಂಸಾರದ ತಾಪ ಅಂತ ತಾಪವನ್ನ ತೆಗೆಯುವಂತ ಶೀತಾಂಶ ಚಂದ್ರನ ಕಿರಣಗಳು ಅಂತ ಇರುವಂತ ಅಂತ ಒಂದು ಆನಂದ. ಚಂದ್ರನ ಕಿರಣ ಚಂದ್ರನ ನೋಡಿದ್ದಾಗ ಒಳಗಿಂದ ಏನೋ ಒಂದು ಆನಂದ ಬರುತ್ತೆ, ಇನ್ಎಕ್ಸ್ಪ್ಲಿಕಬಲ್ ಆನಂದ ಬರುತ್ತೆ. ಆ ತರ ಬಂದೋದು ಆ ಆನಂದ, ವಾಟ್ ಎಕ್ಸ್ಪೀರಿಯನ್ಸ್ ಅಟ್ ದಟ್ ಟೈಮ್. ಆನಂದಕ್ಕೆ ಏನು ಇರೋದಿಲ್ಲ, ಏನೋ ಒಂದು ನೋಡಿದ್ರ ಮೂನ್ಲೈಟ್ ನೋಡಿದ್ರನೇ ಒಂದು ಆನಂದ ಬರುತ್ತೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಹೇಳಿ ಇನ್ನೊಂದು ಇಲ್ಲಿ ಏನ್ ಹೇಳ್ತಾರೆ, ವಿಜಯ ವಿಠಲರೇಯ ಅದಲ್ಲಿ ಇರುವಂತ ಅಂದ್ರೆ ದೇವರನ್ನ ಮನಿಬೇಡಿ, ಆ ಹಂಸ ನಾಮಕ ಭಗವಂತ ಅವನು ಬೇರೆ ಯಾರು ಇಲ್ಲ, ಈ ವಿಜಯ ವಿಠಲರೇಯ ವಿಜಯವನ್ನ ಕೊಡ್ತಾನೆ. ವಿಜಯ ಅಂದ್ರೆ ವಿಕ್ಟ್ರಿ ಅಂತ ನಾವು ಒಂದು ಹೇಳ್ತೀವಿ. ಇನ್ನೊಂದು ವಿಜಯ ಅಂದ್ರೆ ಅದು ದೇವರ ಶಕ್ತಿ, ಅದು ದೇವತೆಗಳ ಮೂಲಕವಾಗಿ ಬರುವಂತ ಶಕ್ತಿ ಅಂತ ಹೇಳ್ತಾರೆ. ವಿಜಯಶ್ರೀ ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಎಲ್ಲ ಆ ಕಾಲದಲ್ಲಿ ಕ್ಷತ್ರಿಯರೆಲ್ಲ ಯುದ್ಧಕ್ಕೆ ಹೊರಟಾಗ ಈ ಎಲ್ಲ ಕಡೆ ಅಂದ್ರೆ ಆಲ್ ಸೈಡ್ ಎಲ್ಲಾ ಕಡೆಯಿಂದ ಇರುವಂತ ಆ ವಿಜಯಾಭಿಮಾನಿ ದೇವತೆಗಳು ಬರ್ತಾರಂತ, ಆ ಶಕ್ತಿ ಆಯುಧ ರೂಪವಾಗಿ ಬರ್ತಾರಂತ. ಅದನ್ನ ಸ್ಕಂದ ಈ ಮಹಿಷನನ್ನ ಎದುರಾಗಿ ಹೋರಾಡಿದಾಗ ಅದನ್ನ ಬರತ್ತೆ ಅಂತ ಹೇಳ್ತಾರೆ. ಸೊ ಮಹಿಷ ಅಂದ್ರೆ ಅಜ್ಞಾನ, ಅದನ್ನ ನಾಶ ಮಾಡ್ಲಕ್ಕೆ ಎಲ್ಲಾ ಕಡೆ ಅಂತೂ ವಿಜಯ ಬರುತ್ತಂತೆ. ಆ ವಿಜಯದಲ್ಲಿ ಈ ವಿಜಯ ಅಂತ ಭಗವಂತ ವಿಜಯ ಎಂಬೋ ರೂಪದಿಂದ ಇದ್ದು ಏನ್ ಮಾಡ್ತಾನಂದ್ರೆ ಇದನ್ನೇ ತಕೊಂಡು ಅಲ್ಲಿ ಮಹಿಷನನ್ನ ಕೊಂದಿದ್ದಾರೆ. ಇಲ್ಲಿ ವಿಠಲ ಅಂದ್ರೆ ಆ ಒಂದು ಜ್ಞಾನ ಶೂನ್ಯರಾದ ನಮಗೆ ಜ್ಞಾನವನ್ನ ಕೊಟ್ಟು, ಅಂದ್ರೆ ಜ್ಞಾನ ಶೂನ್ಯ ಅಂದ್ರೆ ನಮ್ಮ ಜೀವದಲ್ಲಿ ಈಗ ಹೊರಗಡೆ ಇನ್ನೂ ವ್ಯಕ್ತ ಆಗಿಲ್ಲ ನೋಡಿ, ಅದಕ್ಕೆ ನಮ್ಗೆ ಆ ಜ್ಞಾನ ಒಳಗೆ ಸ್ವರೂಪದಲ್ಲಿ ಇರುವಂತ ಜ್ಞಾನ ವ್ಯಕ್ತ ಆಗದೆ ಮಾಡುವಂತ ಆ ಅಜ್ಞಾನ ಅಂಬೋ ಆ ಮಹಿಷನಿಗೆ ಆ ಮಹಿಷನನ್ನ ಸೀಳುವಂತ ಈ ಒಂದು ಶಕ್ತಿ ಆಗಿದೆ ವಿಜಯ. ಅದನ್ನ ಅವ್ರು ಮಾಡ್ತಾರೆ. ವಿಜಯ ವಿಠಲರೇಯ ಭೀತಿರಹಿತನ್ನ ಮಾಡುವ ಮಂತ್ರ ಅನುಸಂಧಾನಕ್ಕೆ ಅಂತಾರೆ ಇಲ್ಲಿ. ಅಂದ್ರೆ ಈ ಮಂತ್ರವನ್ನ ಉಳಿದ ಮಂತ್ರ ತರ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಶ್ವಾಸ ಮಂತ್ರ, ವಾಯುದೇವರೇ ಮಾಡಿಸಬೇಕು 24/7. ಬಟ್ ಇದಕ್ಕೆ ಅನುಸಂಧಾನ ನಾವು ಮಾಡ್ತೀವಿ. ಅನುಸಂಧಾನ ವಾಯುದೇವರು ಹೀಗೆ ಮಾಡ್ತಾರ ಅಂತ ಅನುಸಂಧಾನವನ್ನ ನಾವು ಮಾಡ್ತೀವಿ. ಇದು ಇದು ಮಾಡಿದ್ರ ಫಲ ಏನು ಅಂತ ಅಲ್ಲೇ ಹೇಳಿದ್ದಾರೆ. ಭೂತ ಇದು ಹೇಳಿದಲ್ಲ, ಭೂತಿ ಕೊಡುವುದು ಇದು ಅಂತ, ಭೂತಿ ಉನ್ನತಿಯನ್ನ ಕೊಡುತ್ತ ಅಂತ ಅಲ್ಲಿ ಹೇಳಿದ್ದಾರೆ. ಉನ್ನತಿ ಕೊಡುವಾಗ ನಮಗೆ ಉನ್ನತ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ, ಆ ನಮ್ಮ ಲೌಕಿಕದಲ್ಲಿ ನಮ್ಮ ಸ್ಥಾನಮಾನವೇ ತಕೊಳ್ಳಿ ನೀವು. ಲೌಕಿಕವಾಗೇ ತಗೊಂಡ್ರೆ ನಾವು ಸ್ವಲ್ಪ ಎತ್ತರಕ್ಕೆ ಬಂದ್ರೆ ಏನೋ ಒಳ್ಳೆ ಮನೆ, ಲೌಕಿಕವೇ ತಗೊಳ್ಳಿ, ಒಳ್ಳೆ ಮನೆ, ಒಳ್ಳೆ ವಿದ್ವತ್ತು, ಏನಾದ್ರು ಒಂದು ಒಳ್ಳೇದು ಸಿಕ್ಕಿದ್ರೆ ಸುತ್ತಮುತ್ತ ಇರೋರು ಆ ನಮಗೆ ಒಂದು ಕೀಟಲೆ ಕೊಡ್ತಾರೆ, ಅಸಹನೆ ಮಾಡ್ತಾರೆ, ಇದೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಸೊ ಇಂಥದ್ದು ಬರುತ್ತೆ ಅದರಿಂದ, ಅವರಿಂದ ಭೀತಿ. ನಾವು ಹೇಳ್ತೀವಿ ಕೆಲವೊಮ್ಮೆ, ಅಯ್ಯೋ ಜಾಸ್ತಿ ನಾವು ಹೇಳ್ಕೊಳ್ಳಲ್ಲ, ಯಾಕೆಂದ್ರೆ ನಾವು ಹೊರಗೆ ಹೇಳಿದ್ರೆ ಅವ್ರ ದೃಷ್ಟಿ ಇವರ ದೃಷ್ಟಿ ಬೀಳತ್ತೆ, ಏನಾರು ಕೇಡು ಮಾಡ್ಬಿಡ್ತಾರ, ಒಳಗೊಳಗೆ ಇರೋಣ, ತುಂಬಾ ತೋರ್ಸ್ಕೋಬೇಡ, ದುಡ್ಡು ಕಾಸು ಬಂದ್ರು ತುಂಬಾ ಎಲ್ಲ ಮಾಡಬೇಡ, ಆರ್ಡಿನರಿ ಆಗಿರೋಣ, ಹೀಗೆಲ್ಲ ನಾವು ಸ್ವಲ್ಪ ಯಾಕೆ ಅಫ್ಕೋರ್ಸ್ ಹಂಬಳಾಗಿರಬೇಕು ಅದು ಬೇರೆ, ಭಯದಿಂದ ಅನೇಕ ರೀತಿಯಾಗಿ ನಾವು ವರ್ತನೆ ಮಾಡ್ತೀವಿ. ಆ ಭಯ ಇರೋದಿಲ್ಲ ನಮ್ಮ ಸುತ್ತಮುತ್ತ ಇರುವಂತ ಜನಗಳು, ಅವರಿಂದ ಭಯ ಇರೋದಿಲ್ಲ. ಇದು ಹೇಳುವಾಗ ಇನ್ನು ನಾವು ನೋಡಿದ್ದೀವಿ ಭೀತರಹಿತನಾಗೆ ಮಾಡಪ್ಪ ಅಂತ ಬಂದಾಗ ಇನ್ನೊಂದು ಕಡೆ ನೋಡಿದ್ದೀವಿ, ಯಾಕೆ ಭಯ ಯಾಕೆ ನಮ್ಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಮ್ಮ ಕರ್ಮವೇ ಕಾರಣ ಆಗತ್ತೆ. ನಮ್ಮ ಕರ್ಮ, ನಮ್ಮ ಕೆಟ್ಟ ಕರ್ಮವನ್ನ ನಿಮಿತ್ತವಾಗಿ ಇಟ್ಟುಕೊಂಡು ದೇವರು ಈ ಅವರಲ್ಲಿ ಆ ದೈತ್ಯ ದೇವತೆಗಳು ದೈತ್ಯರಲ್ಲಿ ಇದ್ದು ಆ ಒಂದು ವ್ಯಕ್ತಿ ಮೂಲಕವಾಗಿ ನಮ್ಗೆ ಆ ಒಂದು ಕೇಡನ್ನ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಬೇಸಿಕಲಿ ಇಟ್ ಬಾಯ್ಲ್ಸ್ ಡೌನ್ ಟು ನಮ್ಮ ಕರ್ಮಗಳೇ ಆಗತ್ತೆ. ಸೊ ಈ ನಮ್ಮ ಪಾಸ್ಟ್ ಕರ್ಮಗಳು ಅದು ಹೋಗಬೇಕು. ಆ ಪಾಸ್ಟ್ ಕರ್ಮಗಳನ್ನ ಹೋಗಲಾಡಿಸಬೇಕು ಅಂದ್ರೆ ಎಕ್ಸೆಪ್ಟ್ ಪ್ರಾರಬ್ಧವೂ ದೇವರು ಕರುಣದಿಂದ ಅದು ನಮ್ಗೆ ಸ್ವಪ್ನದಲ್ಲೋ ಅಥವಾ ಆ ಒಂದು ಆ ಕಷ್ಟ ಬಂದಾಗನು ಆ ಕಷ್ಟವನ್ನ ಕಷ್ಟ ಅಂತ ನೋಡೋದಿಲ್ಲ. ಅಪ್ಪ ಏನೋ ಹೋಯ್ತು, ಪೀಡೆ ಹೋಯ್ತು, ಮುಂದೆ ಹೋಗೋಣ ಅಂಬೋ ಒಂದು ಮನಃಶಕ್ತಿಯನ್ನ ಕೊಡ್ತಾನ. ಸೊ ಅದನ್ನ ಹೇಳ್ತಾರೆ. ಅದಕ್ಕೆ ಈ ವಾಯುದೇವರೇ ಮಾಡಿಸ್ತಾರ ಅದೆಲ್ಲ. ಸೊ ಅದನ್ನ ಹೇಳುವಾಗ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಒಂದು ಇದನ್ನ ಹೇಳ್ತಾರೆ. ಇದು ನಾವು ಒಂದು ಕಡೆ ನೋಡಿದ್ದೀವಿ ಪಿತೃಗಣ ಸಂಧಿಯಲ್ಲಿನ ಇದು ಬರುತ್ತೆ. ಸಪ್ತಾನ್ನ ಬ್ರಾಹ್ಮಣ ಅಂತ ಹೇಳಿ ದೇವರು ಏಳು ವಿಧ ಅನ್ನವನ್ನ ಸೃಷ್ಟಿ ಮಾಡಿದ ಅಂತ ಹೇಳುವಾಗ ಆ ಪ್ರಸಂಗದಲ್ಲಿ ಹೇಳ್ತಾರೆ ಏನು ಏಳು ವಿಧ ಅನ್ನ ಸೃಷ್ಟಿ ಮಾಡಿದ ದೇವ್ ಅಂದ್ರೆ ನಾವು ಊಟ ಮಾಡುವಾಗ ನಾವು ಯಾರಿಗೇನಾರು ಅನ್ನದಾನ ಮಾಡ್ತೀವಿ ಅಥವಾ ಯಾರಿಗೇನಾರು ಪಾಪ ಬಿಡವರಿಗೆ ಕೊಡ್ತೀವಿ ಅಂದ್ರೆ ಏನೋ ನಾವು ಅವ್ರಿಗೆ ಅನ್ನ ಕೊಟ್ಟೀವಿ ಅಂಬೋ ಭಾವನೆಯನ್ನೇ ಇಟ್ಕೋಬಾರದು. ಈ ಅನ್ನ ಅಂಬೋದು ಊಟ ಮಾಡುವಂತ ಯಾವುದೇ ವಸ್ತು ತಕೊಂಡನು ದೇವರು ಅದು ಸೃಷ್ಟಿ ಮಾಡಿದ. ಯಾರಿಗೆ ಸೃಷ್ಟಿ ಮಾಡಿದ ಈ ಅನ್ನವನ್ನಂದ್ರೆ ನಮಗೆ ಮಾತ್ರ ಸೃಷ್ಟಿ ಮಾಡಿಲ್ಲ, ಈ ದೇವರು ಎಲ್ಲರಿಗೇನು ಏಳು ವಿಧ ಅನ್ನವನ್ನ ಸೃಷ್ಟಿ ಮಾಡಿದ ಅಂತ ಬರುತ್ತೆ. ಒಂದು ಎರಡು ಅನ್ನ ದೇವತೆಗಳಿಗೆ ಅಂತ ಅಂದ್ರೆ ಸ್ವಾಹಾಕಾರ ಸದಾಕಾರ ಅಂತ ಹೇಳ್ತಾರೆ. ಅಥವಾ ನಾವು ದೇವತೆಗಳಿಗೆ ಆ ಒಂದು ಆಹುತಿ ಅಂದ್ರೆ ಆ ಒಂದು ಬೆಂಕಿ ಅಗ್ನಿಯಲ್ಲಿ ಕೊಡುವಂತ ಆಹುತಿ ಆಗತ್ತೆ. ಆಮೇಲೆ ಪ್ರಹೂತ ಆಹುತ ಪ್ರಹೂತ ಅಂತ ಹೇಳಿ ಅಲ್ಲಿ ಕೊಡುವಂತ ದೇವರಿಗೆ ಪೂಜೆ ಮಾಡುವಾಗ ಒಂದು ಅಗ್ನಿಯಲ್ಲಿ ಹಾಕಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಇನ್ನೊಂದು ಬಲಿಹರಣ ಅಂತ ಮಾಡಿ, ಬಲಿ ಅಂದ್ರೆ ಪೂಜೆ ಅರ್ಥನೆ ಅರ್ಥ, ಬಲಿಹರಣ ಅಂತ ಮಾಡಿ ಆ ಬಲಿಹರಣದಲ್ಲಿ ಅದು ಸರ್ಕಲ್ ಆಗಿ ಅನ್ನ ಇಟ್ಟು ಯಾರು ಯಾರಿಗೆ ನಾವು ಋಣಿಯಾಗಿದ್ದೀವೋ ಈ ಅನ್ನ ಉಣ್ಲಕ್ಕೆ ಈ ಅನ್ನ ಕೊಟ್ಟಕ್ಕೆ ಕೊಡೋ ಈ ಅನ್ನ ಯಾರ ಮೂಲಕವಾಗಿ ನಮ್ಗೆ ಬರಂತೋ ಅವ್ರಿಗೆಲ್ಲ ಅವರನ್ನ ನೆನಪು ಮಾಡಿ ಒಂದು ಋಗ್ವೇದಿಗಳು ನಮ್ಗೆ ಯಜುರ್ವೇದ ಗೊತ್ತಿಲ್ಲ ಋಗ್ವೇದಿಗಳು ಅದು ಆ ಒಂದು ಸರ್ಕಲ್ ಆಗಿ ಇಟ್ಟು ಬರೋವಾಗ ಅಲ್ಲಿ ಎಲ್ಲರಿಗೇನು ಕೊಡ್ತಾರೆ ಸ್ವಾಹ ಸ್ವದ ಹಂತ ಅಂತ ಎಲ್ಲರಿಗೇನು ಕೊಡ್ತಾರೆ. ಸೊ ಹಾಗೆ ದೇವತೆಗಳೇ ಎರಡನ್ನ ಇಟ್ಟಿದ್ದಾರೆ ದೇವರು. ಆಮೇಲೆ ಇನ್ನೊಂದು ಅನ್ನವನ್ನ ಎಲ್ಲರಿಗೆ ಆಯಾ ಪ್ರಾಣಿಗಳಿಗೆ ಆಯಾ ಅನ್ನ ಒಬ್ಬೊಬ್ಬರಿಗೆ ಒಂದೊಂದು ಸ್ಟೇಪಲ್ ಫುಡ್ ಹಾಗೆ ಇಟ್ಟಿದ್ದಾನೆ. ಇನ್ನೊಂದು ಆ ಚಿಕ್ಕ ಹುಟ್ಟುವ ಮಕ್ಕಳಿಗೆ ಆವಾಗಾವಾಗ ಹುಟ್ಟಿದ ಮಕ್ಕಳು ಇದ್ರೆ ಮಗು ಇದ್ರೆ ಒಂದು ದಿವಸದ ಮಗು ಹತ್ತು ದಿವಸದ ಮಗು ಆಗ ಒಂದು ತಿಂಗಳು ಮಗು ಇದ್ರೆ ಅದಕ್ಕೆ ನಾವು ಸಾರನ್ನ ಹುಳಿಯನ್ನ ನಮ್ಮನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಫಸ್ಟ್ ನಾವು ಹಚ್ಚೋದು ಘೃತ ಆ ಒಂದು ಉಂಗುರದಲ್ಲಿ ಆ ಜೇನುತುಪ್ಪ ಅಂತ ಹಚ್ತೀವಿ. ಬಟ್ ಆಕ್ಚುಲಿ ಒರಿಜಿನಲ್ ಘೃತ ಇರಬೇಕು ಅಂತ ಹೇಳ್ತಾರೆ, ಹಾಲಿನಿಂದ ಬಂದದ್ದು ಅಂತ. ಅದನ್ನ ಫಸ್ಟ್ ಹಚ್ಚೋದಂತ, ಹಚ್ಚಿ ಅದಕ್ಕೆ ಇದು ದೇವರು ನಿನಗೆ ಕೊಟ್ಟನ, ನಾನು ಕೊಡ್ತಾ ಇಲ್ಲಪ್ಪ, ಇದು ದೇವರು ನಿನಗೆ ಕೊಟ್ಟ ಅನ್ನ, ದೇವರು ನಿನಗೆ ರಕ್ಷಣೆ ಮಾಡಿ. ಫಸ್ಟ್ ಅನ್ನ ಫಸ್ಟ್ ಆ ಒಂದು ಜಿಹ್ವೆಗೆ ಹಾಕೋದು ಇದು ದೇವರು ಕೊಟ್ಟದ್ದು, ಈ ಪ್ರಜ್ಞೆ ಈ ಮಗುವಿಗೆ ಎಂದೆಂದು ಇರಲಿ ಅಂತ ತಂದೆ ಆ ಬಂಗಾರದ ಉಂಗುರದಿಂದ ಅದನ್ನ ಹಚ್ಚಿತಾನಂತದ್ದು. ಹಾಗೆ ಅದಕ್ಕೆ ಮತ್ತು ಹುಟ್ಟಿದ ಈ ಒಂದು ಮ್ಯಾಮಲ್ಸ್ ಅಂತ ಹೇಳ್ತೀವಿ ಇದೆಲ್ಲ ಹುಟ್ಟಿದ ಆಕಳು ಅದು ಇದು ಅದಕ್ಕೆಲ್ಲನು ತಾಯಿ ಹಾಲೇ ಅದಕ್ಕೆ ಆಗತ್ತೆ. ಸೊ ಎಲ್ಲರಿಗೇನು ಈ ಹಾಲನ್ನೇ ದೇವರು ವಿಶೇಷವಾಗಿ ಕೊಟ್ಟಿದ್ದಾನಂತ, ಅದು ದೇವರು ಕೊಟ್ಟಿದ್ದು. ನಾವು ಯಾರಿಗೇನಾರು ಹಾಲು ಕೊಡಬೇಕಂದ್ರೆ ಇದು ದೇವರು ನನ್ನ ಮೂಲಕವಾಗಿ ಇವನಿಗೆ ಕೊಡ್ತಾ ಇದ್ದಾನೆ, ಈ ಹಾಲು ನನ್ನದಲ್ಲ, ನಾನ್ ಕೊಡೋದಿಲ್ಲ, ಇದು ದೇವರು ಕೊಟ್ಟದ್ದು. ಆದ ಕಾರಣದಿಂದ ಇದು ಕ್ಷೀಣ ಆಗೋದೇ ಇಲ್ಲ. ಎಷ್ಟು ಯುಗ ಎಷ್ಟು ಒಂದು ಸೆವೆರಲ್ ಥೌಸಂಡ್ಸ್ ಇಯರ್ಸ್ ಇಂದ ಈ ಸೃಷ್ಟಿ ಆಗ್ತಾನೆ ಇದೆ. ಎಲ್ಲರೂ ಈ ಅನ್ನ ಇಲ್ಲದೆ ಒಂದು ಫ್ಯಾಮಿನ್ ಬರಬಹುದು, ಬಟ್ ಕಂಟಿನ್ಯೂಸ್ ಆಗಿದೆ. ಫುಡ್ ಡಸಂಟ್ ಗೆಟ್ ಎಕ್ಸಾಸ್ಟೆಡ್, ದ ಮಿಲ್ಕ್ ಡಸಂಟ್ ಗೆಟ್ ಎಕ್ಸಾಸ್ಟೆಡ್, ದ ವಾಟರ್ ಡಸಂಟ್ ಗೆಟ್ ಎಕ್ಸಾಸ್ಟೆಡ್. ಯಾಕೆ ಅಂದ್ರೆ ದೇವ್ರ ಸೃಷ್ಟಿ ಅದು, ಎಲ್ಲರಿಗೇನು ಆಗಬೇಕು ಅಂತ ದೇವರು ಕೊಟ್ಟಿದ್ದಾನೆ ಅಂತ ಸಪ್ತಾನ ಬ್ರಾಹ್ಮಣದಲ್ಲಿ ಒಂದು ಬರುತ್ತೆ. ಅದು ಬರುವಾಗ ಇದು ಇದು ಏನ್ ಹೇಳಿದ್ರೆ ಎರಡು ದೇವತೆಗಳಿಗೆ, ಒಂದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ಟಿದ್ದು ಮೂಲತಃ, ಇನ್ನೊಂದು ಬಂದು ಅವರವರಿಗೆ ಯಾವ ಯಾವ ಪ್ರಾಣಿಗೆ ಯಾವಂತ ಒಂದು ನಾಲ್ಕಾಯ್ತು. ಉಳಿದ ಮೂರು ಹೇಳುವಾಗ ನಾವೇನ್ ಹೇಳ್ತೀವಿ, ಕಾಯ ವಾಚ ಮನಸ. ಇದನ್ನ ದೇವರು ಇದೇ ಅವರಿಗೆ ಅರ್ಪಣೆ ಮಾಡಬೇಕು, ಇದೇ ಅನ್ನ ಇದು ಅವನು ಸ್ವೀಕಾರ ಮಾಡುವಂತ ಅನ್ನ. ಅಂದ್ರೆ ನಾವು ನಮ್ಮ ವಾಕು ನಮ್ಮ ಮನಸ್ಸು ನಮ್ಮ ಕಾಯದಿಂದ ಕೊಟ್ರ ಅವನು ಸ್ವೀಕಾರ ಮಾಡ್ತಾನೆ, ಅವನೇ ತಗೊಳ್ತಾರೆ ಅಂತ ನಾವು ಹೇಳುವಾಗ ಅಲ್ಲಿ ಅದನ್ನ ಸ್ಪಷ್ಟೀಕರಣ ಮಾಡ್ತಾರ. ಅಂದ್ರೆ ನಾವು ಕೊಡೋರು ನಮ್ಗೆ ಏನ್ ಗೊತ್ತಿದೆ, ನಾವಲ್ಲ ಈ ಕಾಯದಿಂದ ಅದರ ಪ್ರಾಣ ಶಕ್ತಿಯಿಂದ ಕೊಡುವಂತ ಅನ್ನ ಮುಖ್ಯ ಪ್ರಾಣರು ಕೊಡ್ತಾರಂತ. ಇದು ಸರಸ್ವತಿ ಭಾರತಿ ಮುಖ್ಯ ಬ್ರಹ್ಮ ವಾಯು ಸರಸ್ವತಿ ಅವರು ದೇವರಿಗೆ ಕೊಡುವಂತ ಅನ್ನ ಇದು. ಅರ್ಪಣೆ ನಮ್ಮ ಪರವಾಗಿ ದೇವರಿಗೆ ಅರ್ಪಣೆ ಮಾಡುವಂತ ಅನ್ನ ಇದು. ಆ ಅನ್ನವನ್ನ ಅವರು ಜ್ಞಾನದಿಂದ ಕೊಡುವಂತ ಈ ಅನ್ನವನ್ನ ಭಗವಂತ ಸ್ವೀಕಾರ ಮಾಡ್ತಾನ ಅಂತ ಆ ಒಂದು ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳ್ತಾ 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 ಬಂದಾಗ ಇಲ್ಲಿ ಅವರ ಮಹಿಮೆಯನ್ನ ತೋರಿಸಿಕೊಡ್ತಾರೆ. ಯಾಕೆ ಅಂದ್ರೆ ಈ ಮೂರು ಜನ ಅಂದ್ರೆ ಇಲ್ಲಿ ಭಾರತೀಯನನ್ನು ಇಟ್ಕೋಬೇಕು, ಬಟ್ ಬ್ರಹ್ಮ ಸರಸ್ವತಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ವಿಶೇಷದಿಂದ ಹೇಳ್ತಾರೆ. ಇದು ಸೃಷ್ಟಿ ಪ್ರಕರಣದಲ್ಲಿ ಇದು ಸ್ವಲ್ಪ ಇದು ಅದು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅರ್ಥ ಆಗ್ಬಹುದು. ಬಟ್ ಚತುರ್ಮುಖ ಮತ್ತು ಸರಸ್ವತಿಯನ್ನು ಇಟ್ಟುಕೊಂಡು ವಾಯುದೇವರಿಗೆ ಅವರ ಮೂಲಕವಾಗಿ ಅಂದ್ರೆ ಸರಸ್ವತಿ ಬ್ರಹ್ಮನ ಮೂಲಕ ಹುಟ್ಟು ಅಂತಲ್ಲಿ ನಾವು ಹೇಳುವಾಗ ಆ ಬ್ರಹ್ಮನಲ್ಲಿ ವಾಸುದೇವ ರೂಪ ಭಗವಂತನೇ ಇದ್ದಾನೆ, ಮತ್ತು ಈ ಸರಸ್ವತಿಯಲ್ಲಿ ಆ ಸಾಕ್ಷಾತ್ ಆಗಿ ಆ ಒಂದು ಮಾಯಾದೇವಿ ಮತ್ತು ಕೃತಿ ದೇವಿ ಮಾಯಾದೇವಿ ತಗೊಳ್ಳಿ ಕೃತಿ ಅವತಾರ ಕೃತಿಯೇನೇ ಇರ್ತಾಳಲ್ಲಿ. ಸೊ ಆ ರೂಪದಿಂದ ಲಕ್ಷ್ಮಿಯೇ ಇರ್ತಾರ. ಸೊ ಅದು ಮೂಲಕವಾಗಿಯೇ ಹುಟ್ಟು ಬಂತು. ಬಟ್ ಆ ಒಂದು ನಿಮಿತ್ತ ಏನಂದ್ರೆ ಬ್ರಹ್ಮ ಸರಸ್ವತಿಯಿಂದ ಒಂದು ಹುಟ್ಟು, ಅದೇ ಬಲ ಎಂಬೋ ರೂಪದಿಂದ ವಾಯುದೇವರ ಸೃಷ್ಟಿ. ಇದು ಯಾವಾಗ ಆಗತ್ತಂದ್ರೆ ಮೊಟ್ಟ ಮೊದಲು ಆದ ಸೃಷ್ಟಿ ಈ ಒಂದು ಬ್ರಹ್ಮಾಂಡಕ್ಕೆ ಮುಂಚೆ ವಾಸುದೇವ ರೂಪ ಮಾಯಾ ರೂಪದ ತಾಳಿದಾಗೆ ಆ ಒಂದು ಎರಡನೇ ಐ ಮೀನ್ ಒಂದು ನಾಲ್ಕನೇ ವರ್ಷ ಬ್ರಹ್ಮ ಆವಾಗ ಆದ ಸೃಷ್ಟಿ ಇದು ಹೇಳ್ತಾರೆ. ಇಲ್ಲಿ ನಾಲ್ಕನೇದು ಐದನೇ ವರ್ಷ ಆದ ಸೃಷ್ಟಿಯಲ್ಲಿ ಇದು ಬರುತ್ತೆ. ಬಲ ಎಂಬ ರೂಪದಿಂದ ವಾಯುದೇವರು ಸರಸ್ವತಿ ಬ್ರಹ್ಮನಿಂದ ಹುಟ್ಟಿದ್ದಾರೆ ಅದನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅದಕ್ಕೆ ಹೇಳುವಾಗ ಹೇಳ್ತಾರೆ, ಅದಕ್ಕೆ ಈ ಮೂರು ಜನ ನನ್ನ ಮಾತ್ರ ತಗೊಳ್ತಾರೆ. ಈ ಮೂರು ಜನರು ಎಲ್ಲವನ್ನು ವ್ಯಾಪ್ತಿ ಮಾಡಿಕೊಂಡಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಹೇಗೆ ಈ ಒಂದು ಪೃಥ್ವಿ ನಮ್ಮ ಭೂಲೋಕ ಪೂರವೂ ಸರಸ್ವತಿಯೇ ವ್ಯಾಪ್ತವಾಗಿದ್ದಾಳೆ ಅಂತ ಒಂದು ರೂಪದಿಂದ. ಆಮೇಲೆ ಇವರು ಸ್ವರ್ಗಲೋಕ ಪೂರ ವಾಯುದೇವರಿದ್ದಾರೆ, ಮತ್ತು ಅಂತರಿಕ್ಷ ಪೂರ ಆ ಒಂದು ಚತುರ್ಮುಖ ಇದ್ದಾನೆ. ಆ ಭೂಮಿಯಲ್ಲಿ ಇರುವಂತ ಸರಸ್ವತಿ ಪೂರ ಇರೋದು ಅವಳು ವಾಗ್ದೇವಿಯಾಗಿದ್ದಾಳೆ. ಭೂಮಿಯಲ್ಲಿ ಅಗ್ನಿಸ್ಥಾನ, ಭೂಮಿ ಎಂಬುದು ಯಾವತ್ತು ಅಗ್ನಿಸ್ಥಾನ. ಅಗ್ನಿಸ್ಥಾನದಲ್ಲಿ ಯಾವತ್ತು ಸರಸ್ವತಿಯನ್ನೇ ಇರ್ತಾಳೆ. ನಮ್ಮ ವಾಕಲ್ಲಿ ಅಗ್ನಿ ಇದೆ, ಸೊ ನಮ್ಮ ವಾಕಲ್ಲಿ ಆ ಸರಸ್ವತಿಯೇ ಇದ್ದಾಳೆ. ಸೊ ಅದಕ್ಕೆ ಅವಳಿಗೆ ನಾವು ಬಾಯಿಯಿಂದ ಏನೇನು ನುಡಿಸ್ತೀವೋ ಅದನ್ನ ನುಡಿಸುವವಳು ಆ ಸರಸ್ವತಿ ಮೂಲಕವಾಗಿ ಮಾಡಿಸ್ತಾರೆ. ಸರಸ್ವತಿ ಇದ್ದಾಳೆ ಅಂದ್ರೆ ಅಲ್ಲಿ ಭಾರತೀನೂ ಇದ್ದಾರೆ, ಭಾರತಿ ಇದ್ದಾಳೆ ಅಂದ್ರೆ ಮುಖ್ಯ ಪ್ರಾಣ ಚತುರ್ಮುಖ ಎಲ್ಲರೂ ಇದ್ದಾರೆ, ಇವ್ರ ಮೂಲಕವಾಗಿ ಮಾಡ್ತಾರೆ. ಆಮೇಲೆ ಅಂತರಿಕ್ಷ ಆಕಾಶ ಸ್ಥಾನ ಪೂರ ಚತುರ್ಮುಖ ಇದ್ದಾನೆ ಅಂತ ಚಿಂತನೆ ಅಂತಾರೆ. ಆಕಾಶ ಅಂಬುದು ಆ ಮನಸ್ಸಿಗೆ ಸಂಕೇತ. ಮನಸ್ಸಲ್ಲಿ ನಾವು ಏನೇ ಮಾಡ್ಬೇಕಂದ್ರು, ಏನೇ ಒಂದು ಕಾರ್ಯ ಮಾಡ್ಬೇಕಂದ್ರು ಮನಸ್ಸಲ್ಲಿ ಮನಸ್ಸು ಇಟ್ಟು ಮಾಡಬೇಕು. ಮನಸ್ಸು ಆ ಮನಸ್ಸಲ್ಲಿ ಕಲ್ಪನೆ ಮಾಡಿ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ, ಅದು ಮನಸ್ಸಲ್ಲಿ ಆ ಒಂದು ಐಡಿಯಾಸ್ ಬರಬೇಕು. ಅದಕ್ಕೆ ಚತುರ್ಮುಖ ಇದ್ದಾನೆ ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ವಾಯುದೇವರು ಬಂದು ಆ ಒಂದು ಸ್ವರ್ಗದಲ್ಲಿ ಆ ಸ್ವರ್ಗಸ್ಥಾನೀಯದ ಸ್ವರ್ಗದಲ್ಲಿ ವಾಯುದೇವರು ತುಂಬಿ ಇದ್ದಾರೆ, ಸ್ವರ್ಗದಲ್ಲಿ ಪೂರಾ ವಾಯುದೇವರು ತುಂಬಿದ್ದಾರೆ ಅಂತ ಹೀಗೆ ಒಂದೊಂದು ಹೇಳ್ತಾರೆ. ಹೀಗೆ ಹೇಳ್ತಾ ಬರುವಾಗ ಆ ಹೇಳ್ತಾರೆ ಈ ಸರಸ್ವತಿ ದೇವಿಯೇ ಒಂದು ಇನ್ನೊಂದು ಉಪಾಸನೆ ಹೇಳ್ತಾರೆ. ಸರಸ್ವತಿ ದೇವಿ ಇವಾಗ ಎರಡು ಮಾಡ್ಕೊಳ್ತಾರೆ. ಈ ಸರಸ್ವತಿ ದೇವಿಯೇ ಭೂಮಿಯಲ್ಲಿ ಇದ್ದಾಳೆ ಅಂತಾಯ್ತು. ಇವಾಗ ಆಕಾಶದಲ್ಲಿ ಇರುವಂತವ್ರು ಯಾರು ಅಂದ್ರೆ ಈ ಆಕಾಶದಲ್ಲಿ ಇರುವಂತದ್ದು ಚತುರ್ಮುಖ ಅಂತ ಆದ್ರೆ ಈ ಆಕಾಶ ಭೂಮಿ ಎರಡೂ ಸೇರಿತ್ತು ಅಂತ ಅಂದ್ರೆ ಸರಸ್ವತಿ ಚತುರ್ಮುಖ ಬ್ರಹ್ಮ ಸೇರಿದ್ದಾಗೆ ಅವರಿನಿಂದ ಹುಟ್ಟಿದ ಮಗು ಯಾರು ಅಂದ್ರೆ ಈ ಒಂದು ವಾಯುದೇವರು ಹುಟ್ಟಿದ್ರು ಅಂತ ಹೇಳ್ತಾರೆ. ಬಲರೂಪನಾಗಿ ಈ ವಾಯುದೇವರು ಹುಟ್ಟಿದ್ರು ಅಂತ ಹೇಳಿದ್ರು. ಈ ವಾಯುದೇವರು ಹುಟ್ಟಿದ್ದಾಗಲೇ ಅವರಿಗೆ ತುಂಬಾ ಬಲ ಸ್ವರೂಪರಾಗಿ ಇದ್ರರು. ಅದು ಮಾತ್ರ ಅಲ್ಲ, ಅವರಂತೆ ಯಾರು ಇಲ್ಲ ಅಂತ. ತಾಯಿ ಸರಸ್ವತಿ ಅಂತ ಚಿಂತನೆ, ತಂದೆ ಚತುರ್ಮುಖ ಅಂತ ಚಿಂತನೆ, ಅವರಿಂದ ಹುಟ್ಟಿದ ಅವರಿಂದ ಹೊರಬಂದ ಮಗು ವಾಯುದೇವರು ಅಂತ, ಮೊಟ್ಟ ಮೊದಲು ಬಂದದ್ದು ವಾಯುದೇವರು ಅಂತ. ಆ ವಾಯುದೇವರಂತೆ ಯಾರು ಇಲ್ಲ ಅಂದ್ರೆ ಅವನಿಗೆ ಸಮನಾದವರು ಯಾರು ಇಲ್ಲ. ಸಾಮರ್ಥ್ಯದಲ್ಲಿ ಬಲದಲ್ಲಿ ಯಾವುದಲ್ಲಿನೂ ವಾಯುದೇವರು ಆ ಕೂಸಿಗೆ ಸಮವಾದಂತವರು ಯಾರು ಇಲ್ಲ. ಅದಕ್ಕೆ ಹೇಳ್ತಾರ ಇವನು ಇಂದ್ರ ಅಂತಾರ, ಬಲದೇವತೆ ಇಂದ್ರ. ಇಂದ್ರ ಅಂದ್ರೆ ಇಲ್ಲಿ ದೇವೇಂದ್ರ ಅಂತ ಅರ್ಥ ಅಲ್ಲ, ಇಂದ್ರ ಅಂದ್ರೆ ಸಮರ್ಥ ಅಂತ ಅರ್ಥ, ಆಮ್ನಿ ಆಮ್ನಿ ಪೊಟೆಂಟ್ ಅಂತ ಅರ್ಥ. ಆಮ್ನಿ ಪೊಟೆಂಟ್ ಅಂದ್ರೆ ದೇವರಿಗೆ ಆದ ಮೇಲೆ ಅಷ್ಟು ಒಂದು ಸಮರ್ಥ, ಅವನಿಗೆ ಎದುರಾಳಿನೇ ಇಲ್ಲ ಅಂತ ಎಲ್ಲಾರು ದೇವರೇ ಹೇಳಿದ್ರಂತೆ. ಈ ನನ್ನ ಮಗುಗೆ ತನಗಾದ ಮೇಲೆ ಆ ದೇವರೇ ಅಲ್ಲಿ ಇರ್ತಾನೆ ವಾಯುದೇವರಲ್ಲಿ, ಇವನಿಗೆ ಎದುರಾಳಿ ಎಂಬುದೇ ಇಲ್ಲ, ಇವನು ಅಸಪತ್ನ ಅಂತ ಹೇಳ್ತಾರೆ. ಈ ಉಪಾಸನೆಗೆ ದ್ವಿತೀಯವೇ ಅಸಪತ್ನ, ಇವನಿಗೆ ಎದುರಾಗಿ ನಿಲ್ಲೋರು ಯಾರು ಇಲ್ಲ ಅಂದ್ರೆ ಎದುರಾಗಿ ನಿಲ್ಲೋರು ಅಂದ್ರೆ ಏನರ್ಥ? ಎದುರಾಗಿ ನಿಲ್ಲೋದು ಅಂದ್ರೆ ಒನ್ ಹು ಅಪೋಸಸ್ ಅಂತ ಅರ್ಥ. ನಮ್ಗೆ ಎದುರಾಗಿ ನಾವು ಚಿಂತನೆ ಮಾಡುವ ವಾಯುದೇವರ ವಿಗ್ರಹವನ್ನ ಇಟ್ಟುಕೊಂಡು ಅದು ಮುಂದೆ ಕೂತು ನಾವು ಪೂಜೆ ಮಾಡ್ತೀವಿ ಅಂದ್ರೆ ನಾವು ಎದುರಾಗಿ ಅವ್ರಿಗೆ ನಿಂತಿದ್ದೀವಿ ಅಂತ ಅರ್ಥ ಅಲ್ಲ. ಎದುರಾಗಿ ನಿಲ್ಲೋದು ಅಂದ್ರೆ ಅವರು ಬಲಕ್ಕೆ ವಿರುದ್ಧ ಮಾಡಿ, ವಿರೋಧ ಮಾಡಿ, ಅವರಿಗೆ ಮುಂದೆ ಅವ್ರಿಗೆ ಚಾಲೆಂಜ್ ಮಾಡೋದು, ಅವರಿಗೆ ಸಮರಾಗಿ ನಿಲ್ಲುವಂತವರು ಅವರೇ ಯಾರು ಇಲ್ಲ ಅಂದ ಮೇಲೆ ಅವರಿಗೆ ಮಿಂಚಿ ಇರುವವರು, ಅವರಿಗೆ ಸಮರೇ ಯಾರು ಇಲ್ಲ ಅಂದ್ರೆ ಅವ್ರಿಗಿಂತ ದೊಡ್ಡವರು ಬಲದಲ್ಲಿ ಯಾರು ಇಲ್ಲ ಅಂತ. ಸೊ ಹಾಗೆ ದೇವರು ಹೇಳಿದ, ಆ ವೇದಗಳು ಹೇಳತ್ತ ಇವನು ಅಸಪತ್ನ. ಸಪತ್ನ ಅಂದ್ರೆ ಎದುರಾಳಿ ಅಂತ ಅರ್ಥ, ಅಸಪತ್ನ ಅಂದ್ರೆ ಎದುರಾಳಿ ಇಲ್ಲ ಅಂತ ಅರ್ಥ. ಈ ವಾಯುದೇವರಿಗೆ ಯಾರು ಎದುರಾಳಿಯೇ ಇಲ್ಲ, ಹಾಗೆ ನಾನು ಇವನಲ್ಲಿ ಇದ್ದು ಹಾಗೆ ಮಾಡಿದ್ದೀನಿ, ನಾನು ಆ ರೂಪದಿಂದ ಇವನಲ್ಲಿ ಇದ್ದೀನಿ, ಆದ ಕಾರಣದಿಂದ ಭಯ ಇಲ್ಲ. ವಾಯುದೇವರಿಗೆ ಭಯ ಇಲ್ಲ ಅಂತ, ವಾಯುದೇವರಿಗೆ ಭಯ ಅಂಬುದೇ ಇಲ್ಲ, ಅವನಿಗೆ ಎದುರಾಳಿ ಇಲ್ಲ, ಆದ ಕಾರಣದಿಂದ ಅವನಿಗೆ ಭಯ ಇಲ್ಲ. ಅವನಿಗೆ ಎದುರಾಳಿ ಇಲ್ಲ ಈ ಚಿಂತನೆ ನಾವು ಮಾಡಿದ್ರೆ ನಮಗೆ ಅವನಿಗೆ ಎದುರಾಳಿ ಇಲ್ಲ, ಸೋ ವಾಟ್ ಅಂತ ಚಿಂತನೆ ಮಾಡಿದ್ರೆ ಇಲ್ಲಿ ಹೇಳ್ತಾರೆ ಈ ರೀತಿಯಿಂದ ವಾಯುದೇವರಿಗೆ ಸಮನಾದವರು ಯಾರು ಇಲ್ಲ, ಅವನಿಗೆ ಎದುರಾಳಿ ಯಾರು ಯಾರು ಈ ಜಗತ್ತಲ್ಲಿ ಯಾರು ಎಂದು ಎಂದೆಂದು ಇಲ್ಲ ಅಂತ ಯಾರು ಚಿಂತನೆ ಮಾಡುತ್ತಾನೋ ಅವನಿಗೇನೂ ಎದುರಾಳಿ ಇರೋದಿಲ್ಲ. ಅವನು ಅಲ್ಪ ಮಾನವನಾಗಿ ಇದ್ರನು ಅವನಿಗೆ ಎದುರಾಳಿ ಇಲ್ಲ. ಅವನು ಒಂದು ಕ್ಷತ್ರಿಯನಾಗಿ ಇದ್ರೆ ಅವನನ್ನ ಎದುರಿಸಿ ಹೋರಾಡುವನು ಯಾರು ಇಲ್ಲ. ಅದಕ್ಕೆ ವಾಯು ಧ್ವಜ ಹಾಕೊಂಡು ಒಂದು ಅರ್ಜುನ ಹೋದಾಗ ಇಡೀ ಮಹಾಭಾರತದಲ್ಲಿ ಅರ್ಜುನನಿಗೆ ಕೀರ್ತಿ ಜಾಸ್ತಿ ಬಂತು. ಸೊ ಹಾಗೆ ಆ ವಾಯುದೇವರನ್ನ ಎಲ್ಲಿ ಹಿಡ್ಕೊಳ್ತೀವೋ ಆ ಪಕ್ಷ ಯಾವತ್ತೂ ಜಯನೇ ಇರುತ್ತೆ. ಸೊ ಆ ಕ್ಷತ್ರಿಯನಿಗೆ ರಣರಂಗದಲ್ಲಿ ಆ ಧರ್ಮವನ್ನ ಸ್ಥಾಪನೆ ಮಾಡುವಂತ ರಣರಂಗದಲ್ಲಿ ಅವನಿಗೆ ಎದುರಾಳಿ ಸುತ್ತು ಹೋಗ್ತಾನೆ. ಅದೇ ಒಂದು ಬ್ರಾಹ್ಮಣನಾಗಿದ್ರು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಅಂತ ಹೇಳೋದು ಆ ಒಂದು ಪ್ರಾಚುರ್ಯದಿಂದ ಅಂದ್ರೆ ನಾವು ಇವಾಗ ಶಾಸ್ತ್ರ ಜ್ಞಾನ ಇದೆಲ್ಲ ನಾವು ಮಾಡ್ತಾ ಇರೋವಾಗ ಅದಕ್ಕೆ ನಮ್ಗೆ ಎದುರಾಳಿ ಇರೋದಿಲ್ಲ. ಅಂದ್ರೆ ನಮ್ಗೆ ಡೈವರ್ಷನ್ನು ಡಿಸ್ಟರ್ಬೆನ್ಸ್ ಏನೇನು ಆಗತ್ತೆ, ನಾವು ದೇವರ ಪುಸ್ತಕ ಇಟ್ಟು ಕೂತಾಗಲೇ ಎಲ್ಲವೂ ಆಗತ್ತೆ ನಮ್ಗೆ. ಹಾಗೆ ಆಗದೇ ಇರತ್ತೆ ನಮ್ಮ ಜ್ಞಾನವನ್ನ ಇನ್ನೊಬ್ರು ಇನ್ನೊಂದು ಬಲಿಷ್ಠರಾಗಿ ಒಬ್ಬ ಬಂದು ಸಮ್ ರಿಲಿಜಿಯಸ್ ಫ್ಯಾನೆಟಿಕ್ಸ್ ಬರ್ತಾನೆ ಅನ್ಕೊಳ್ಳಿ, ನೀವು ವಾಯು ಶಬ್ದವನ್ನ ಆಡಬಾರದು, ನಿಮ್ಮನ್ನ ಅಲ್ಲಿ ಕಾಟ ಕೊಡ್ತೀರಿ ಅಂತ ಯಾರು ಹೇಳಲ್ಲ ಅಂತ, ಆತರ ಬರೋದೇ ಇಲ್ಲ ಅಂತ. ನಮ್ಗೆ ಯಾವುದ ವಿಘ್ನವೂ ನಮ್ಮ ಜ್ಞಾನ ದಾರಿಯಲ್ಲಿ ನಾವು ಸಾಗುವಾಗ ಅದು ಬರೋದೇ ಇಲ್ಲ ಅಂತ ಉಪನಿಷತ್ತು ಆ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಇದನ್ನೇ ಹೇಳ್ತಾರೆ. ಇನ್ನೊಂದು ವಿಷಯವನ್ನ ಇಲ್ಲಿ ಹೇಳ್ತಾರೆ ಏನಂದ್ರೆ ಈ ಮೂರು ಮೂರು ದೇವತೆಗಳು ಅಂತ ಅದು ತುಂಬಾ ಹೇಳ್ತಾ ಬರ್ತಾರೆ, ದಟ್ಸ್ ಅ ಲಾಂಗ್ ಒನ್. ಇನ್ನೊಂದು ಉಪಾಸನೆ ಹೇಳ್ತಾರೆ ಏನು ಅಂದ್ರೆ ವಿಜ್ಞಾತ ಅವಿಜ್ಞಾತ ವಿಜಿಜ್ಞಾಸ ಅಂತ ಮೂರು ಮಾಡ್ತಾರೆ. ಇದೇನು ಮೂರು ಅಂದ್ರೆ ವಿಜ್ಞಾತ ಏನೋ ಒಂದು ನಮ್ಗೆ ಇವಾಗ ಹರಿಕಥಾನುಸಾರ ತಕೊಳ್ಳಿ, ಏನೋ ಒಂದು ನಮ್ಗೆ ನಿಮ್ಗೆ ಹರಿಕಥಾನುಸಾರ ಇಷ್ಟೊಂದು ಕರ್ಣಾಸಂಧಿ ಇದೆ, ವ್ಯಾಪ್ತಿ ಸಂಧಿ ಇದೆ, ಏನೇನೋ ಚೂರು ಚಾರು ಏನೋ ಗೊತ್ತಿದಂತೆ ನಮ್ಗೆ ಇದಲ್ಲ, ತಿಳಿದಂತೆ ಏನೋ ಇದಲ್ಲ ಚೂರು ಚಾರು. ವಾಯುದೇವರು ಅಂತೂ ತಿಳ್ಕೊಂಡಿದೀವಿಲ್ಲ, ಏನೋ ಶಬ್ದತಃ ತಿಳ್ಕೊಂಡಿದೀವಿ. ಆ ಶಬ್ದದ ಅರ್ಥ ತಿಳ್ಕೊಂಡಿದ್ದೀವಿ. ಶಬ್ದ ಏನ್ ಹೇಳುತ್ತೆ, ಆ ಶಬ್ದಕ್ಕೆ ಹರಿಕಥಾಮೃತಸಾರ ಎಂಬೋ ಶಬ್ದಕ್ಕೆ ಏನೋ ಒಂದು ಅರ್ಥ ಆದಂತೆ ಇದಲ್ಲ. ಅದು ಬಂದು ಜಿಜ್ಞಾಸ ಅಂತ, ಅದು ಬಂದು ಬಂದು ಇದು ಏನ್ ಹೇಳ್ತಾರೆ, ತಿಳಿದದ್ದು ಅಂತ, ದಟ್ ಈಸ್ ದಟ್ ವಿಚ್ ಯು ನೋ ಅಂತ ಅದು ಹೇಳ್ತಾರೆ. ಜ್ಞಾತ ಜ್ಞಾತ ಅಂತ ಹೇಳ್ತಾರೆ, ಅಜ್ಞಾತ ಅಂತ ಹೇಳಿದೆ, ಜ್ಞಾತಸ್ಯ ಅಜ್ಞಾತಸ್ಯ ಅಗ್ನಿ. ಅದಕ್ಕೆ ಸರಸ್ವತಿ ದೇವಿ ಅಭಿಮಾನಿಯಾಗಿದ್ದಾಳಂತ. ಸರಸ್ವತಿ ದೇವಿ ಏನೇನು ನಮ್ಗೆ ಆ ಶಬ್ದ, ಅವಳು ವಾಕ್ ದೇವಿ, ಆ ಶಬ್ದ ನಮ್ಗೆ ಗೊತ್ತಿದೆ. ಶಬ್ದ ಏನ್ ಹೇಳುತ್ತೆ ಅಂತ, ಕುದುರೆ ಅಂತ ಹೇಳಿದ ಕುದುರೆ ಗೊತ್ತಿದೆ. ಹಾಗೇನೆ ನಮ್ಗೆ ಹರಿಕಥಾಂಸಾರ ಅಂದ್ರೆ ಅದು ಹರಿಕಥಾಂಸಾರ ಏನು ಅಂತ ಸ್ವಲ್ಪ, ಜಗನ್ನಾಥ ದಾಸರು ಹೀಗೆ ಬರೆದಿದ್ದಾರೆ, ಅಂತರ್ಯಾಮಿ ಚಿಂತನೆ ಹೀಗೆ ಗೊತ್ತಿದೆ. ಅದಕ್ಕೆ ಸರಸ್ವತಿ ದೇವತೆ ಆದದ್ದು. ಆದ್ರೆ ಇನ್ನೊಂದು ಅದು ಗೊತ್ತಾದ ಮೇಲೆ ಏನಾಗತ್ತೆ ನೆಕ್ಸ್ಟ್, ಇದು ಏನು ಹರಿಕಥಾಂಸಾರ ಅಂದ್ರೆ ಏನು, ಇದು ಒಳಗೆ ಹೇಗೆ ಅನುಸಂಧಾನ ಮಾಡೋದು, ಹೇಗೆ ಇದನ್ನ ಅನುಷ್ಠಾನ ಮಾಡೋದು ಅಂತ ಜಿಜ್ಞಾಸ ಹುಟ್ಟುತ್ತದೆ. ದ ಕ್ಯೂರಿಯಾಸಿಟಿ, ದ ಇಂಟ್ರೆಸ್ಟ್ ಟು ನೋ ಅಬೌಟ್ ಇಟ್, ಮೋರ್ ಅಬೌಟ್ ಇಟ್. ಏನೋ ಗೊತ್ತಿದೆ, ಶಬ್ದ ಗೊತ್ತಿದೆ, ಶಬ್ದದ ಒಳಗೆ ಏನಿದೆ, ಶಬ್ದ ಬಿಯಾಂಡ್ ದ ಶಬ್ದ. ಹರಿಕಥಾಂಸಾರ ಇದು, ಹರಿಕಥಾಂಸಾರ ಇದು ಒಳಗೆ ಏನೆಲ್ಲ ಹೇಳಿದ್ದಾರೆ ದಾಸರು, ಯಾಕೆ ಇದು ಸಾರ ಆಯಿತು. ಈ ತರ ನಾವು ಯೋಚನೆ ಮಾಡಿ ಆ ಗ್ರಂಥದಲ್ಲಿ ಪ್ರವೇಶ ಮಾಡುವಾಗ ಮೇಲಿನ ಅರ್ಥ ಇಲ್ಲ, ಸ್ವಲ್ಪ ಒಳಗಿನ ಅರ್ಥವೂ ನೋಡ್ಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ನೋಡ್ತೀವೋ ಅಲ್ಲವೋ ಬೇರೆ, ತಿಳ್ಕೋಬೇಕು ಅಂಬ ಒಂದು ಜಿಜ್ಞಾಸ, ಆ ಜಿಜ್ಞಾಸ ಅದಕ್ಕೆ ಅದು ಮನಸ್ಸಲ್ಲಿ ಬರುವಂತದ್ದು. ಹರಿಕಥಾಂಸಾರ ಕೇಳಿದ್ದಾಗೆ ಮನಸ್ಸಲ್ಲಿ ಆಲೋಚನೆ ಮಾಡಿ ಬರುವಂತದ್ದು. ಸೊ ಮನಸ್ಸಿಗೆ ಚತುರ್ಮುಖ ಬ್ರಹ್ಮ ಅಂತ ಒಂದು ಉಪಾಸನೆ ಕೊಟ್ರು. ಅಂದ್ರೆ ಈ ಜಿಜ್ಞಾಸೆಯನ್ನ ಉಂಟು ಮಾಡುವವನು ಈ ಕ್ಯೂರಿಯಾಸಿಟಿ ಚತುರ್ಮುಖ ಬ್ರಹ್ಮ ಮಾಡ್ತಾನಂತ ನಮ್ಗೆ. ಇದು ಆದ ಮೇಲೆ ಏನೋ ಒಂದು ವಿಷಯ ತಿಳಿಯಿತು ನಮ್ಗೆ, ಇವಾಗ ಏನೋ ಈ ಒಂದು ಹಂಸ ಸುಳಾವಿ ಈ ತರ ಚಿಂತನೆ ಮಾಡಬೇಕು, ವಾಯುದೇವರು ಇಂದು ಹೀಗೆ ಮಾಡ್ತಾರ ಅಂತ ಒಬ್ರು ಹೇಳ್ತಾರೆ. ಇನ್ನು ನಮ್ಗೆ ಯಾರೋ ನಮ್ ಗುರುಗಳಿಗೆ ಹೇಳಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಕೇಳುವಾಗ ಏನಾಗತ್ತೆ ಅಂದ್ರೆ ಅವ್ರು ಏನೋ ಹೇಳ್ತಾ ಇದ್ದಾರೆ, ನನಗೆ ಪೂರ್ತಿ ಅರ್ಥ ಆಗೋದಿಲ್ಲ. ಅದು ಒಮ್ಮೆ ಕೇಳಿದ್ರೆ ಅರ್ಥ ಆಗೋದೇ ಇಲ್ಲ, ಯಾಕೆಂದ್ರೆ ಕೇಳೋರು ತುಂಬಾ ದೀರ್ಘಕಾಲ ಅದನ್ನ ವಿಚಾರ ಮಾಡಿ ನೋಡಿ ಹುಡುಕಿ ಅದಮಾರ್ ಸ್ವಾಮಿಗಳು ಹೇಳ್ತಾರಲ್ಲ, ಒಂದು ದಾಸು ಪ್ರವಚನ ರಾಜಾಂಗಣದಲ್ಲಿ ಕೊಡಬೇಕಂದ್ರೆ ಮೂರು ದಾಸು ನಾನು ಪ್ರಿಪೇರ್ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಅಂದ್ರೆ ಪ್ರಿಪರೇಷನ್ ಸೋ ಮಚ್ ಇರುತ್ತೆ. ಅದನ್ನ ಆ ಗುರುಗಳು ನಮ್ಗೆ ಹೇಳೋವಾಗ ನಾವು ಕೇಳಿದ ಕೂಡಲೇ ನಮ್ಗೆ ಅರ್ಥ ಆಗೋದಿಲ್ಲ ಅಂದ್ರೆ ಏನಾಗತ್ತೆ ಅಲ್ಲಿ. ಅರ್ಥ ಆದಂತೆ ಇದ್ರೂ ಅರ್ಥ ಆಗದೇ ಇರುವಂತ ಪೋರ್ಷನ್ ಜಾಸ್ತಿಯಾಗಿರುತ್ತಂತೆ. ಅಂದ್ರೆ ಜ್ಞಾತ ಅಜ್ಞಾತ ಅಂತ ಹೇಳ್ತಾರೆ. ಅಜ್ಞಾತ ಅಂತ ಹೇಳುವಾಗ ಗೊತ್ತೇ ಇಲ್ಲ ಅಂತ ಅರ್ಥ ಇಲ್ಲ, ಪೂರ್ತಿಯಾಗಿ ಅವರು ಹೇಳಿದ ವಿಷಯಗಳು ಪೂರ್ತಿಯಾಗಿ ತಿಳಿದಿಲ್ಲ ನಮ್ಗೆ, ಸ್ವಲ್ಪ ತಿಳಿದಿದೆ, ಉಳಿದದ್ದು ತಿಳಿಯದೇ ಉಳಿದಿದೆ. ಎಷ್ಟು ಸಾರಿ ನಾವು ಕೇಳಿದ್ರು ತಿಳಿಯದೇ ಇರುವಂತ ವಿಷಯಗಳು ಜಾಸ್ತಿಯಾಗಿ ಇರುತ್ತೆ ನಮ್ಗೆ. ಆದ ಕಾರಣದಿಂದ ನಮ್ಮ ಸಂಪ್ರದಾಯದಲ್ಲಿ ಒಂದು ಗುರು ಪ್ರವಚನನು ಪಾಠನ ಕೊಡುವಾಗ ಮಂಗಳಾಚರಣ ಅಂತ ಮಾಡ್ತಾನಂತ, ಮಂಗಳಾಚರಣ ಶ್ಲೋಕ ಹೇಳ್ತಾನಂತ. ಹೇಳುವಾಗ ಮಂಗಳ ಅಂತ ಹೇಳುವಾಗ ಮಮ್ ಅಂದ್ರೆ ಅಜ್ಞಾನ ದೋಷ, ಮ ಅಂದ್ರೆ ನಿಷೇಧಾರ್ಥ ಅಂತ ನಾವು ನೋಡಿದೀವಿ ಒಂದರ್ಥ, ನೋ ನೆಗೆಟಿವ್ ಅಂತ ಅಂದ್ರೆ ದೋಷ, ಆ ದೋಷ ತುಂಬಿ ಇರೋ ಕಾರಣದನ ಮಮ್ ಅಂತದಾಗತ್ತಂತ. ಗ ಅಂದ್ರೆ ಅದನ್ನು ಹೋಗಲಾಡಿಸ್ಬೇಕು, ಹೋಗಲಾಡಿಸಿ ಲಾ ಅಂದ್ರೆ ಲಾಸಿ, ದೇವ್ರು ನಮ್ಮನ್ನ ದೋಷ ತೆಗೆದು ಸ್ವೀಕಾರ ಮಾಡಲಿ ಎಂಬುವ ದೃಷ್ಟಿಯಿಂದ ಆ ಮಂಗಳಾಚರಣ ಶ್ಲೋಕ ಹೇಳುವಾಗ ಆ ಗುರು ಏನ್ ಮಾಡ್ತಾನಂದ್ರೆ, ಈ ನಾನ್ ನನ್ನಲ್ಲಿನೂ ಸರಿಯಾಗಿ ಹೇಳುವಂತ ನನ್ನ ಮನಸ್ಸಲ್ಲಿ ನಾನು ಓದಿದ್ದು ಇದೆ ಅದು ಸರಿಯಾಗಿ ಜೋಡಿಸಿ ಹೇಳಿಸು, ಅದನ್ನೇ ಕೇಳುವಂತ ಈ ಮಕ್ಕಳು ಶಿಷ್ಯಂದ್ರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಇರ್ತಾರಲ್ಲ, ಐ ಮೀನ್ ರಿಲೇಟಿವ್ಲಿ ಅವರಲ್ಲಿನೂ ಆ ದೋಷವನ್ನ ತೆಗೆದು ಈ ವಿಷಯ ಎಲ್ಲ ಗ್ರಹಣ ಆಗುವಂತೆ ಮಾಡು, ನಾನು ಎಷ್ಟು ಹೇಳಿದ್ದೇನೋ ಅಷ್ಟು ಅವರು ಗ್ರಹಣ ಮಾಡುವಂತ ಕೆಪಾಸಿಟಿ ನೀನು ವಾಯುದೇವನೇ ನೀನು ಕೊಡು, ನೀನೇ ಗುರು ವೇದವ್ಯಾಸ, ವಾಯುದೇವರ ಅಂತರ್ಗತ ವೇದವ್ಯಾಸ ನೀನು ಕೊಡು ಅಂತ ಪ್ರಾರ್ಥನೆ ಮಾಡಿ ಹೇಳ್ತಾರಂತೆ. ಸೊ ಆ ಒಂದು ಯಾವ ಅಜ್ಞಾತ ಅಜ್ಞಾತ ತಿಳಿಯದೇ ಇರುವಂತ ಆ ವಿಷಯ ಇದೆಲ್ಲ, ಅದಕ್ಕೆ ವಾಯುದೇವರು ಅನ್ಯಾಮಕರಂತ. ತಿಳಿಯೋ ಶಬ್ದದ ಅರ್ಥ ಗೊತ್ತಾದ್ರೆ ಆ ಒಂದು ಜ್ಞಾತವಾದ ವಿಷಯಕ್ಕೆ ಸರಸ್ವತಿ, ಆದ್ರೆ ಆ ಜಿಜ್ಞಾಸ ತಿಳ್ಕೋಬೇಕು ಎಂಬೋ ಅಂದ್ರೆ ನೋನ್ ನೋಬಲ್ ನಾಟ್ ನೋಬಲ್ ಮೂರು ಇರುತ್ತೆ. ಒಂದೊಂದು ಪದಾರ್ಥದಲ್ಲಿನೂ ಮೂರು ಇರುತ್ತೆ ಅಂತಾರೆ. ಇದು ಬನಂಜಾಚಾರ್ಯದು ಎಕ್ಸ್ಪ್ಲೈನ್ ಮಾಡೋವಾಗ ತುಂಬಾ ಚೆಂದಾಗಿ ಮಾಡಿದ್ರು ಅವರು. ಹೂ ತಕೊಳ್ಳಿ ಅಂದ್ರು, ಒಂದು ರೋಜಾ ರೋಸ್ ಇರುತ್ತೆ, ಆ ರೋಸ್ ತಕೊಂಡ್ರೆ ಇದು ರೋಸ್ ನಿಮಗೆ ಗೊತ್ತಾಯ್ತು, ಐನೋ ರೋಸ್ ಅಂತ ಹೇಳ್ತೀವಿ. ಅಥವಾ ಬದ್ರಿಗೆ ಹೋಗಿರ್ತೀವಿ, ಅವ್ರ ಮಂತ್ರಾಲಯಕ್ಕೆ ಹೋಗಿರ್ತೀವಿ, ಏ ಮಂತ್ರಾಲಯ ನಂಗೆ ಚೆಂದಾಗಿ ಗೊತ್ತಪ್ಪ ಅಂತ ಹೇಳ್ತೀವಿ. ಏನು ಗೊತ್ತು ನಮ್ಗೆ ಅಲ್ಲಿ ಏನೋ ಒಂದು ಅದು ಇದೆ ಅಂತ ಗೊತ್ತು, ಅದಕ್ಕೆ ಹಾಗೆ ಬಂತು, ಏನೇನಾಯ್ತು ಆ ಬಿಲ್ಡಿಂಗ್ ಲಿ ಇರುವಂತದ್ದೆಲ್ಲ ಏನು, ಅಲ್ಲಿ ಒಂದು ಇಡೀ ಒಂದೊಂದು ಕಣ ಕಣ ನಮ್ಗೆ ಏನಾದ್ರು ಗೊತ್ತಿದೆಯಾ? ಬದ್ರಿಗೆ ಹೋದ ಇಡೀ ಬದ್ರಿ ಆ ಹಿಮಾಲಯ ಪೂರ ಹೇಗಾಯ್ತು ಏನು ಅಂತ ಗೊತ್ತಿದೆಯಾ? ಅಲ್ಲಿ ಇರೋರ್ದೆಲ್ಲ ನಮ್ಗೆ ಗೊತ್ತಿದೆಯಾ? ಏನಾಗತ್ತೆ ಅಲ್ಲಿ, ಏನು ಟೆಂಪರೇಚರು, ಏನು ಪ್ರೆಷರ್ ಇರತ್ತೆ, ಯಾಕೆ ಅಕ್ಕಿ ಬೇಯೋದಿಲ್ಲ, ಇಷ್ಟೆಲ್ಲ ಈ ಒಂದು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲದೆ ಇರುವಂತ ಸಮಾಚಾರಗಳೇ ಜಾಸ್ತಿ ಆಗಿರತ್ತೆ. ಅದನ್ನ ಗೊತ್ತಿಲ್ಲದೆ ಮಾಡ್ತಾನೆ ವಾಯುದೇವರು. ಜ್ಞಾನ ವಿಷಯದಲ್ಲಿನೂ ನಮಗೆ ಬಂದ ಜ್ಞಾನದಲ್ಲಿ ಆ ನಾವು ತಿಳಿದಿದ್ದ ಅಂತ ಅನ್ಕೊಂಡ್ರೆ ಅಲ್ಲಿ ತಿಳಿಯದೇ ಇರುವಂತ ವಿಷಯಗಳು ಜಾಸ್ತಿ ಆಗಿರತ್ತೆ. ಅದನ್ನ ತಿಳಿಸುವವನು ಇವನು. ಆ ವಿಷಯ ನಮ್ಗೆ ಪೂರ್ತಿ, ನಮ್ಗೆ ನೋಡಿ ನಮ್ಗೆ ಹರಿಕಥಾನುಸಾರ ಪೂರ್ತಿ ಅರ್ಥ ಆಗಿಲ್ಲ. ಹರಿಕಥಾನುಸಾರ ಕೇಳಿದ್ದೀವಿ, ಎಷ್ಟು ಸತಿ ಕೇಳಿದ್ದೀವಿ, ಎಷ್ಟು ವರ್ಷವಾಗ ಕೇಳಿದ್ದೀವಿ, ಇದ್ರೆ ನಮ್ಗೆ ಅರ್ಥ ಆಗಿಲ್ಲ. ಅರ್ಥ ಮಾಡಿಸಿದ್ರೆ ಆ ವಾಯುದೇವರು ನಮ್ಮಲ್ಲಿ ಅರ್ಥ ಮಾಡಿಸಿದ್ರೆ ನಮ್ಗೆ ಭಯ ಅಂಬೋದೇ ನಿಜವಾಗ್ಲೂ ಇರೋದಿಲ್ಲ, ಭಯ ಅಂಬೋದು ಪೂರ್ತಿಯಾಗಿ ಹೋಗುತ್ತೆ. ಅದಕ್ಕೆ ವಾಯುದೇವರ ಚಿಂತನೆ ಬೇಕು ಅಂತಾರೆ. ಶ್ವಾಸ ಮಾಡುವಾಗ ಅದು ಆ ಒಂದು ಶ್ವಾಸ ಜಪದಲ್ಲಿ ನಾವು ಬದುಕಿದ್ದೀವಿ ಅಂದ್ರೆ ಅದು ಉಚ್ಛ್ವಾಸ ನಿಶ್ವಾಸ ಆ ರೇಚಕ ಪೂರಕ ಕುಂಭಕ ನಮ್ಮ ಉಸಿರಾಟದಲ್ಲಿ ಯಾವತ್ತು ನಮ್ಮ ಜೊತೆಯಲ್ಲಿ ಅವ್ರು ಇದ್ದಾರಲ್ಲ, ಅವರನ್ನ ನಾವು ಚಿಂತನೆಗೆ ಎಷ್ಟೆಷ್ಟೆಷ್ಟು ಮಾಡ್ತೀವೋ ಅಷ್ಟಷ್ಟು ಏನ್ ಮಾಡ್ತಾರಂದ್ರೆ ಒಳಗದೆ ಇದ್ದು ನಮ್ಮ ಮನಸ್ಸಲ್ಲಿ ಇದ್ದು ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ಕೇಳಿದ್ದೀವಿ, ಅದನ್ನ ಗೊತ್ತಿಲ್ಲ ಇರುವಂತ ಆ ಸಮಾಚಾರ ಇದೆಲ್ಲ ಅದನ್ನ ತೆಗೆದು ಒಳಗಿಂದ ಅವರು ತೋರಿಸ್ತಾರೆ. ಇದೇ ಗುರು ಲಾಭ. ಗುರುಮುಖದಿಂದ ನಾವು ಕೇಳಿದ್ದಕ್ಕೆ ಜಸ್ಟ್ ಬಿಕಾಸ್ ಗುರುಮುಖದಿಂದ ನಾವು ಕೇಳಿದ್ದ ಕೂಡಲೇ ನಮ್ಗೆ ಎಲ್ಲ ತಿಳಿಯೋದಿಲ್ಲ, ಅದು ಮುಚ್ಚಿಕೊಂಡಿದ್ದ ನಮ್ಗೆ ಗುರು ಹೇಳಿದ್ದಲ್ಲಿ ಮೋಸ್ಟ್ ಆಫ್ ಇಟ್ ಇಸ್ ಹಿಡನ್ ಎಂಬುದು ನಮ್ಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಐ ನೋ ದಟ್ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತೀವಿ ನಾವು. ಗೊತ್ತಿಲ್ಲ ಅಂಬುದು ನಮ್ಗೆ ಗೊತ್ತಿಲ್ಲ. ಅದನ್ನ ತೋರಿಸುವಂತವರು ವಾಯುದೇವರು. ಒಳಗಿಂದ ನಾವು ಕಿವಿಯಲ್ಲಿ ಬಂದು ನಮ್ಗೆ ಬಿದ್ದಿದೆ ಅದು ರಿಜಿಸ್ಟರ್, ಅದು ರಿಜಿಸ್ಟರ್ ಆಗದೆ ಇದ್ರೆ ಅದು ಬೇರೆ ಕತೆ. ಗುರುಮುಖದಿಂದ ಕೇಳಿದಾಗೆ ಕಿವಿಯಿಂದ ಹೋದದ್ದು ನಮ್ಗೆ ಎಲ್ಲ ರಿಜಿಸ್ಟರ್ ಆಗತ್ತೆ. ರೀಕಾಲ್ ಮಾಡೋದು ಸ್ವಲ್ಪ ಕಷ್ಟವಾಗಿರತ್ತೆ. ಅದನ್ನ ತೋರಿಸಬೇಕು ಅವರು. ಆ ಕಾಲ ಕಾಲಕ್ಕೆ ಅದು ಬಂದು ಅದನ್ನ ಆ ಮುಚ್ಚಳ ತೆಗೆದು ಅವರು ತೋರಿಸಬೇಕು. ಅವರು ತೋರಿಸಿದಾಗೆ ನಮ್ಗೆ ಆ ಪೂರ್ತಿ ಹರಿಕಥಾಮೃತ ಸಾರ ಅದು ಒಂದೇ ವರ್ಡ್, ಆ ಅರ್ಥ ನಮ್ಗೆ ಚಂದಾಗೆ ಗೊತ್ತಾದ್ರೆ ನಮ್ಗೆ ಭಯ ಇರೋದಿಲ್ಲ. ಆತ್ಮವಿಶ್ವಾಸ ಅಂದ್ರೆ ಇಲ್ಲೇ ಸ್ವಾಮಿ. ಆತ್ಮವಿಶ್ವಾಸ ಅಂದ್ರೆ ನಮ್ಮಲ್ಲಿ ನಮ್ಗೆ ವಿಶ್ವಾಸ ಅಂತ ಅರ್ಥಲ್ಲ. ಆತ್ಮ ನಮ್ಮ ಹೃದಯದಲ್ಲಿ ಇರುವಂತ ವಾಯುದೇವರು, ಅವರಲ್ಲಿ ಇರುವಂತ ನಾರಾಯಣನಲ್ಲಿ ವಿಶ್ವಾಸ ಬಂದ್ಬಿಟ್ರೆ ನಮಗೆ ಯಾರು ನಮಗೆ ಎದುರಾಳಿ ಯಾರಿರ್ತಾರೆ, ಏನು ಭಯ ಇರುತ್ತೆ? ಈ ಸಂಸಾರದಲ್ಲಿ ಕಷ್ಟ ಬಂದಾಗ ನನಗೆ ಏನು ಭಯ ಇರಲ್ಲ. ಅಪ್ಪ ದೇವರ ಇವನೇ ಇದ್ದಾನೆ, ಇವನು ಕರ್ಕೊಂಡು ಹೋಗುವಾಗ ನಮ್ಗೇನು ಭಯ? ಏನ್ ಬೇಕಾರ ಕೊಡ್ಲಿ. ಅದಕ್ಕೆ ಕುಂತಿ ಹೇಳಿದ್ದಾಗಲಿ ನಮ್ಮ ದಾಸ ಸಾಹಿತ್ಯದಲ್ಲಿ ದಾಸ ಪರಂಪರೆಯಲ್ಲಿ ಬಂದವರೆಲ್ಲ ತೋರಿಸಿದ್ದಾರೆ, ಏನು ಬಂದ್ರು ಏನು ಹೋದ್ರು ಅವ್ರಿಗೆ ಅಂಜಿಕೆ ಎಂಬೋದೇ ಇಲ್ಲ, ಎಲ್ಲಿ ಬೇಕಾರ ಮೆರೆದಾಡ್ತಾ ಇದ್ರು. ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ ಈ ವಾಯುದೇವರ ಅನುಗ್ರಹ. ಅಜ್ಞಾತ ವಿಷಯಗಳನ್ನ ಜ್ಞಾತವಾಗ ಮಾಡ್ತಾರಂದ್ರೆ ಎಲ್ಲವೂ ಮಾಡ್ತಾರಂದ್ರೆ ಎಲ್ಲವೂ ಇಲ್ಲ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನ ಪೂರ್ತಿ ಅಂದ್ರೆ ನಮ್ಮ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಪೂರ್ತಿಯಾಗಿ ನಮ್ಮ ನಮ್ಮ ಕೊಡ ತುಂಬೋ ತನಕ ಎಲ್ಲವೂ ವ್ಯಕ್ತ ಮಾಡ್ತಾರೆ. ಬಿಕಾಸ್ ದೇವರು ಎಂಬೋ ಕಾನ್ಸೆಪ್ಟ್ ಪೂರ್ತಿಯಾಗಿ ಯಾರಿಗೇನೋ ಗೊತ್ತಾಗೋದಿಲ್ಲ. ಇದು ಹೇಳ್ತಾರೆ. ಇನ್ನೊಂದು ಇಲ್ಲಿ ಒಂದು ಚಿಕ್ಕದಾಗಿ ಹೇಳ್ತಾರೆ, ವಾಯುದೇವರನ್ನ ಇನ್ನೇ ಹಾಗೆ ತಿಳ್ಕೋಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಅವರನ್ನ ಅನಂತ ಅಂತ ತಿಳ್ಕೊಳ್ಳಿ ಅಂತಾರೆ. ಇದು ಅಂದ್ರೆ ಅನಂತ ಅಂತ ಅವ್ರನ್ನ ದೇವ್ರ ಅನಂತ ವಾಯುದೇವ್ರನ್ನ ಅನಂತ ಅಂತ ಹೇಗೆ ಚಿಂತನೆ ಮಾಡೋದು ಅಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ. ನಿನ್ನ ದೃಷ್ಟಿಯಲ್ಲಿ ಅವನು ಅನಂತ ಅಂತ. ಅನಂತ ಅಂದ್ರೆ ಲಿಮಿಟ್ಲೆಸ್ ಅಂತಿಲ್ಲ, ನಮ್ಮ ದೃಷ್ಟಿ, ನಮ್ಮ ದೃಷ್ಟಿ ನಾವು ನೋಡೋವಾಗ ನಮ್ಗೆ ಸೂರ್ಯನೇ ಟಾಪ್ ಮೋಸ್ಟ್. ಬಿಯಾಂಡ್ ಸೂರ್ಯ ಯಾವ ಸ್ಟಾರ್ಸ್ ಪ್ರಕಾಶವೂ ನಮ್ಗೆ ಕಾಣಿಸೋದಿಲ್ಲ, ಅದು ಸಣ್ಣ ಪುಟ್ಟವಾಗಿರುತ್ತೆ. ನಮಗೆ ಸೂರ್ಯ ಈಸ್ ದ ಬಿಗ್ಗೆಸ್ಟ್ ಲೈಟ್, ಸೂರ್ಯ ಈಸ್ ಎವ್ರಿಥಿಂಗ್. ಹಾಗೇನೆ ವಾಯುದೇವರು ತಕೊಂಡ್ರೆ, ವಾಯುದೇವರ ಅವರ ಗುಣ ಆಗಲಿ, ರೂಪ ಆಗಲಿ, ಅವ್ರ ವ್ಯಾಪ್ತಿ ಆಗಲಿ, ನಮ್ಗೆ ಏನಾದ್ರು ಕಾಣಿಸುತ್ತೆ. ಅಫ್ಕೋರ್ಸ್ ಪುಷ್ಕರಂದು ಕಾಣಿಸೋದಿಲ್ಲ ನಮ್ಗೆ, ನಮ್ಮ ನಮ್ಕಿಂತ ನಮ್ಮನೇಲಿ ಇರೋರ್ದ ನಮ್ಗೆ ಕಾಣಿಸೋದಿಲ್ಲ, ನಮ್ದು ಕಾಣಿಸೋದಿಲ್ಲ. ಬಟ್ ರಿಲೇಟಿವ್ ಆಗಿ ಹೋಗ್ತಾ 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 ಹೋದ್ರೆ ವಾಯುದೇವರ ಯಾರಿಗೇನ, ವಾಯುದೇವರಿಗೆ ಕೆಳಗೆ ಇರುವಂತ ಜೀವಕೋಟೆಯಲ್ಲಿ ಯಾರು ವಾಯುದೇವರಿಗೆ ದಾಟಿ ಇಲ್ಲ ಅಂದ್ರೆ ವಾಯುದೇವರ ಮಹಿಮೆ ಕ್ರಿಯಾ ಅವ್ರಿಗೆ ಇಷ್ಟು ಮಾಡುವಂತ ಏನೋ ನಮ್ಗೆ ಕಾಣಿಸೋದಿಲ್ಲ. ಸೊ ನಮ್ಮ ದೃಷ್ಟಿಯಲ್ಲಿ ಅವ್ರು ಅನಂತವಾಗಿದ್ದಾರೆ, ದೇವರ ದೃಷ್ಟಿಯಲ್ಲಿ ಇಲ್ಲ, ನಮ್ಮ ದೃಷ್ಟಿಯಲ್ಲಿ ಅವ್ರು ಅನಂತವಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ನಮಗೆ ಆ ಅನಂತವಾದ ಆ ಲೋಕಕ್ಕೆ ಅಂದ್ರೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರಂತ. ನಾವು ಬಂದ ಅಯ್ಯೋ ವಾಯುದೇವ್ರು ಒಂದು ಇಲ್ಲ ರೀ, ಅವ್ರು ಹನುಮಂತ ಪೆದ್ದು ಏನ್ ಹನುಮಂತ ಆಗಿ ಬುದ್ಧಿ ಇಲ್ಲ ಈ ತರ ಎಲ್ಲ, ಅಯ್ಯೋ ಅವ್ರಿಗೆ ಏನೋ ಪಾಪ ಅವತಾರದಲ್ಲಿ ಅವ್ರಿಗೆ ಏನೋ ಅಂತ, ಅವ್ರಿಗೇನೋ ನಮ್ಮ ತರ, ಅದರ್ವೈಸ್ ಏನೋ ಅವ್ರು ನಮ್ಕಿಂತ ಅವರು ದೊಡ್ಡವರು, ನಮ್ಮ ಮನುಷ್ಯರಿಗಿಂತ ಅವರು ದೇವತೆ ಅವರು ದೊಡ್ಡವರು ಇಷ್ಟೇ. ಬಟ್ ನಾಟ್ ತುಂಬಾ ದೊಡ್ಡವರಲ್ಲ, ಅಷ್ಟೆಲ್ಲ ಇಲ್ಲ, ಶಿವನಿಗಿಂತ ಎಲ್ಲ ದೊಡ್ಡವರಲ್ಲ, ಈ ತರ ಎಲ್ಲ ಅವ್ರಲ್ಲ. ಅವರಲ್ಲಿ ಅನಂತತ್ವ ಇಲ್ಲ ಅಂತ ಅವ್ರನ್ನ ತಿಳ್ಕೊಂಡ್ರೆ ಅವ್ರು ಏನ್ ಮಾಡ್ತಾರಂದ್ರೆ ಅಂತ ಲೋಕಕ್ಕೇನೆ ಕರ್ಕೊಂಡು ಹೋಗ್ತಾರ, ಅಂದ್ರೆ ಅನಂತ ಇಲ್ಲದ ಲೋಕಕ್ಕೆ, ಅಂದ್ರೆ ಮರಳಿ ಮರಳಿ ಸ್ವರ್ಗಕ್ಕೆ ಹೋಗೋದು ಇಲ್ಲಿ ಬರೋದು, ಸ್ವರ್ಗಕ್ಕೆ ಹೋಗೋದು ಇಲ್ಲಿ ಬರೋದು, ಹೀಗೇ ತಿರುಗಿಸ್ತಾರಂತ ನಮ್ಮನ್ನ. ಸೊ ಹೀಗಿದೆ, ವಾಯುದೇವರನ್ನ ಸರಿಯಾಗಿ ತಿಳ್ಕೋಬೇಕು ಅಂತ ಅದಕ್ಕೆ ಹೇಳ್ತಾರೆ. ಈ ಸರಿಯಾಗಿ ಎಷ್ಟು 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 ಅವರು ತಿಳಿಸ್ತಾರೆ, ನಾವು ತಿಳ್ಕೋಬೇಕಂದು ಇಲ್ಲ, ಅವರು ತಿಳಿಸ್ತಾರೋ ಎಷ್ಟು ಎಷ್ಟು ತಿಳಿಸ್ತಾರೋ ಅಷ್ಟು ಅಷ್ಟು ನಮಗೆ ಬೀಜರಹಿತನ್ನ ಮಾಡಿದ ಮಂತ್ರ ಅನುಸಂಧಾನಕ್ಕೆ. ಇದು ಅನುಸಂಧಾನ ಮಾಡಿದ್ರೇ ಆಯ್ತು, ಇವಾಗ ನಾವು ಮಾಡಿದ್ದ ಅನುಸಂಧಾನ ಅನುಷ್ಠಾನ ಮಾಡಬೇಕು. ಅನುಸಂಧಾನ ಅನುಷ್ಠಾನಕ್ಕೇನು ಹೇಳ್ತಾ ಇಲ್ಲ, ಅನುಸಂಧಾನ ವಾಯುದೇವರ ಬಗ್ಗೆ ಚಿಂತನೆ. ಯಾಕೆ ಅನುಷ್ಠಾನ ಮಾಡೋದಿಲ್ಲ ಅನುಸಂಧಾನ ಅಂತ ಯಾಕೆ ಹೇಳಿದ್ದಾರೆ ಇಲ್ಲಿ ಅಂದ್ರೆ ನೋಡಿ, ಅನುಷ್ಠಾನ ಅಂದ್ರೆ ಮಾಡೋ ಕಾಲಕ್ಕೆ ಚಿಂತನೆ ಮಾಡಬೇಕು. ಈ ಶ್ವಾಸ ಮಾಡೋ ಕಾಲಕ್ಕೆ ಅಂತ ಇದೆಯಾ? ಇದು 24/7 ನಮ್ಮ ನಮ್ಮ ಇಡೀ ಜೀವ ಎಷ್ಟು ಜನಕ್ಕೆ ಇರುತ್ತೋ ಅಷ್ಟು ಜನಕ್ಕೇನೋ ಅದೇ ಇರುತ್ತೆ ಜೀವ ನಿತ್ಯ. ಈ ಶ್ವಾಸ, ಈ ಎಕ್ಸಿಸ್ಟೆನ್ಸ್ ಇದು ನಿತ್ಯ. ಅಂದ್ರೆ ಯಾವಾಗ ನೀವು ಮಾಡಿದ್ರು ಅದು ಅನುಸಂಧಾನವೇ ಅನುಷ್ಠಾನ ಆಗತ್ತೆ, ಅದು ತಿಳ್ಕೋಬೇಕು. ಯಾಕೆ ಇಲ್ಲಿ ಅನುಷ್ಠಾನ ಹೇಳಿಲ್ಲ, ಅನುಸಂಧಾನ ಒಂದೇ ಸಾಕು ಅಂದ್ರೆ ಈ ಅನುಸಂಧಾನವೇ ಅನುಷ್ಠಾನ ಆಗ್ಬಿಡುತ್ತೆ. ಯಾವತ್ತು ಮಾಡ್ತಾ ಇದ್ದೀರಿ? ಇವತ್ತು ಮಾಡ್ತಾ ಇದ್ದೀವಿ, ಇಷ್ಟೊತ್ತು ಮಾಡಿದೀವಿ, ಇಷ್ಟೊತ್ತು ಪ್ರಾಣ ದೇವರು ನಾವು ಶ್ವಾಸ ಬಿಡ್ತಾನೆ ಇದ್ದೀವಿ, ಆವಾಗ ಇಷ್ಟೊತ್ತು ಅವ್ರನ್ನ ಚಿಂತನೆ ಮಾಡಿದ್ದೀವಿ. ಸೊ ಇಷ್ಟೊತ್ತು ಮಾಡಿದ್ದಕ್ಕೆ ನಮ್ಗೆ ನಿನ್ನೆಕ್ಕಿಂತ ಇವತ್ತು ನಮ್ಗೆ ಸ್ವಲ್ಪ ಧೈರ್ಯ ಕೊಡ್ತಾನೆ, ಭಯ ಹೋಗಲಾಡ್ತಾನೆ ನಮ್ಗೆ. ಸೊ ಈ ಒಂದು ಚಿಂತನೆಯನ್ನ ನಿಮ್ಗೆ ಸಮಯ ಯಾವಾಗಿದ್ರು ಆವಾಗ ಮಾಡಿ, ಅದೇ ಅನುಷ್ಠಾನ ಆಗ್ಬಿಡುತ್ತೆ ಅಂತ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮತ್ತು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡುವ ಮಠಕಾಲನ್ನ ಕಂಟಿನ್ಯೂ ಮಾಡೋಣ ಬರ್ಲಿಕ್ಕೆ.